தியானமூலம் குருர் மூர்த்தி, பூஜா மூலம் குருர் பதம், மந்திர மூலம் குருர் வாக்கியம், மோக்ஷ மூலம் குருர் கிருபா. மிருத்யு பாஷ கொலப்பட்டித்த மார்க்கண்டேயனு சிரஞ்சீவியன்னாகி மாடித மிருத்யுஞ்சய மல்லிகார்ஜுன சரணாரவிந்தகளில் கோடி பிரணாமகளும். பிரளயங்கரனும் அவனே, அபயங்கரனும் அவனே, அவனே மிருத்யுவோ ஹோது, அவனே மிருத்யுஞ்சயனும் ஹோது ಅಂಥ ಆ ಮಹಾದೇವತೆಗೆ ಮಲ್ಲಿಕಾರ್ಜುನನಿಗೆ ಮತ್ತೊಮ್ಮೆ ಪ್ರಣಾಮ ಮಾಡಿ ಇಂದಿನ ಈ ಸಂದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂದೇಶದ ವಿಷಯ ಅಂತ್ಯಕ್ಷಿಣ. ಬದುಕಿನಲ್ಲಿ ಕೆಲವು ಸಂಗತಿಗಳು ಬರುವುದೇ ಬೇಡ ಅಂತ ಅಂದ್ಕೊಳ್ತೇವೆ ನಾವು, ಆದರೆ ಅದು ಬಂದೇ ಬರ್ತದೆ. ಮುಪ್ಪು ಯಾರಿಗೆ ಇಷ್ಟ ಇದೆ? ಮುಪ್ಪು ಬರದೇ ಇರೋದು ಯಾರಿಗೆ? ಮೃತ್ಯುವನ್ನು ಯಾರು ಬಯಸ್ತಾರೆ? ಯಾರನ್ನ ಬಿಡ್ತದೆ ಮೃತ್ಯು? ಮೃತ್ಯುವೆಂದರೆ ಭಯ, ಉದ್ವೇಗ. ಯಾಕೆಂದರೆ ಗಳಿಸಿದ್ದೆಲ್ಲವೂ ಬಿಟ್ಟು ಹೋಗುವ ಸಮಯ. ಬದುಕಿನಲ್ಲಿ ಏನೇನು ಸಂಪಾದನೆ ಮಾಡಿರ್ತೇವೆ ಅದೆಲ್ಲವೂ ಬಿಟ್ಟು ಹೋಗುವ ಸಮಯ. ಹೊಟ್ಟೆ ಬಟ್ಟೆ ಕಟ್ಟಿ ಹಗಲು ರಾತ್ರಿ ದುಡಿದು ಏನೆಲ್ಲ ಗಳಿಸಿರ್ತೇವೆ, ಯಾವುದು ಉಳಿತದೆ ಆ ಕ್ಷಣದಲ್ಲಿ? ಎಲ್ಲ ಆಸ್ತಿಪಾಸ್ತಿಗಳು, ಎಲ್ಲ ಧನ ಕನಕಗಳು, ವಸ್ತು ವಾಹನಗಳು, ಮನೆ, ನಾನಾ ರೀತಿಯ ಸಂಬಂಧಗಳು, ಸ್ನೇಹ ಸಂಬಂಧಗಳು, ರಕ್ತ ಸಂಬಂಧಗಳು, ಕೊನೆಯಲ್ಲಿ ಶರೀರವೂ ಕೂಡ ಕಳಚಿ ಹೋಗುವಂಥ ಒಂದು ಸಮಯ. ಯಾವುದ್ರ ಮೂಲಕ ಎಲ್ಲವನ್ನು ಸಂಪಾದನೆ ಮಾಡಿದ್ದೆವೋ ಆ ಶರೀರವೂ ಉಳಿಯೋದಿಲ್ಲ. ಯಾವುದನ್ನು ಶತವರ್ಷ ಪೂಜೆ ಮಾಡಿದ್ದವೋ ಪಾಲನೆ ಮಾಡಿದ್ವೋ ಆ ಶರೀರವೂ ಉಳಿಯೋದಿಲ್ಲ. ಏನು ಕಡಿಮೆ ಉಪಚಾರ ಮಾಡಿದ್ದ ಶರೀರಕ್ಕೆ? ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೆಲವು ಸರ್ತಿ ಆಗಾಗ ಅರ್ಧ ಗಂಟೆಗೊಂದ್ಸರ್ತಿ, ಕಾಲು ಗಂಟೆಗೊಂದ್ಸರ್ತಿ ಕೇಳಿದ್ದೆಲ್ಲ ಕೊಟ್ಟು, ಅದಕ್ಕೆ ಕೇಳಿ ಕೇಳಿದ ಬಟ್ಟೆ ಕೊಟ್ಟು, ಕೇಳಿ ಕೇಳಿದ ಸುಖಗಳನ್ನು ಕೊಟ್ಟು ಯಾವ ಶರೀರವನ್ನು ಬೆಳೆಸಿದ್ದವೋ ಆ ಶರೀರ ಒಂದು ಕ್ಷಣದಲ್ಲಿ ಇಲ್ಲ ಅಂತಾಗ್ಬಿಡ್ತದೆ. ಹಾಗಾಗಿ ಭಯ, ಆಶ್ಚರ್ಯ. ಯಾಕೆಂದರೆ ಜನ್ಮ ಹೇಗೆ ಸಹಜವೋ, ಜೀವನ ಹೇಗೆ ಸಹಜವೋ, ಹಾಗೆ ಮೃತ್ಯುವು ಕೂಡ ಸಹಜ. ಸಹಜ ಅವಸ್ಥೆ ಅದು. ನಾವು ಜನ್ಮಕ್ಕೆ ಭಯಪಡೋದಿಲ್ಲ, ಜೀವನಕ್ಕೆ ಭಯಪಡೋದಿಲ್ಲ, ಆದರೆ ಮೃತ್ಯುವಿಗೆ ಭಯಪಡ್ತೇವೆ. ಯಾಕೆ ಹೀಗೆ? ಕಗ್ಗದ ಕವಿಗೂ ಇದೇ ಪ್ರಶ್ನೆ ಬಂದಿದೆ. ಅವರು ಕೇಳಿದ್ದಾರೆ, ಮೃತ್ಯುವಿನ ಭಯ ಬೇಕೆ? ಯಾಕೆ ಭಯ ಮೃತ್ಯುವಿಂದ? ಲೋಕಾಂತರ ಕೊಯ್ಯುವ ಮಿತ್ರನಾತನು, ಸ್ನೇಹಿತನದ್ದೆ ಮೃತ್ಯು ಅಂದರೆ. ಅವನೇನೂ ಮಾಡೋದಿಲ್ಲ, ಅವನು ನಮ್ಮನ್ನು ಬೇರೆ ಲೋಕಕ್ಕೆ, ಬೇರೆ ಶರೀರಕ್ಕೆ ಕರ್ಕೊಂಡು ಹೋಗ್ತಾನೆ. ಹಳತಾದ ಬಟ್ಟೆಯನ್ನು, ಹರಿದು ಹೋದ ಬಟ್ಟೆಯನ್ನು ವಿಸರ್ಜನೆಗೊಳಿಸಿ ಹೊಸ ಬಟ್ಟೆಯನ್ನು, ಒಳ್ಳೆ ಬಟ್ಟೆಯನ್ನು ಕೊಡ್ತಾನೆ ಅವನು. ಚಿತ್ರ ಹೊಸದಿರ್ಪದಲ್ಲಿ ಹೊಸ ಲೋಕ, ಹೊಸ ವಾತಾವರಣ, ಹೊಸ ಜನಗಳು, ಎಲ್ಲವೂ ಹೊಸದಾಗತ್ತೆ ಅಂತ. ಪುನರ್ನವ ಅಂತ ಹೇಳ್ತಾರಲ್ಲ, ಅಂತ ಗಳಿಗೆ ಅದು ರಿಫ್ರೆಶ್. ಎಲ್ಲ ಹಾಡ್ತಾಗಿರ್ತದೆ, ಸಂಬಂಧಗಳು ಹಾಡ್ತಾಗಿರ್ತವೆ, ಅಥವಾ ಎಲ್ಲವೂ ಹಾಡ್ತಾಗಿರ್ತದೆ ನಮ್ಮ ಜೀವನದಲ್ಲಿ, ಶರೀರವೂ ಹಾಡ್ತಾಗಿರ್ತದೆ, ಎಲ್ಲವೂ ಮತ್ತೊಮ್ಮೆ ಹೊಸದಾಗ್ತಕ್ಕಂಥ ಒಂದು ಸಂದರ್ಭ ಅದು. ಚಿತ್ರ ಹೊಸದಿರ್ಪದಲ್ಲಿ ಸಾತ್ವಿಕದಿ ಬಾಳ್ದವಂಗೆತ್ತಲೇ ಭಯಬಹುದು. ಭಯ ಯಾಕಾಗುತ್ತೆ ಅನ್ನೋದನ್ನು ವಿವರಣೆ ಕೊಟ್ಟಿದ್ದಾರೆ ಅವರಲ್ಲಿ ಸೂಚ್ಯವಾಗಿ. ಸತ್ರ ಹೊಸದಿ ಹುದ್ದು ನಡೆ, ಭಯ ಯಾಕಾಗುತ್ತೆ ಅಂದರೆ ತಪ್ಪು ದಾರಿಯಲ್ಲಿ ಬದುಕಿದ್ದಕ್ಕೆ ಭಯ ಆಗುತ್ತೆ. ಬದುಕು ಅಂದರೆ ಪ್ರಯಾಣ, ಅದು ಬದುಕು ಅಂದರೆ ಪ್ರಯಾಣ ನೋಡಿ. ಪ್ರಯಾಣ ಮಾಡಬೇಕಾದ್ರೆ ಕ್ಷಣ ಕ್ಷಣವೂ ನಾವು ಹೊಸ ಹೊಸ ಜಾಗ ನೋಡ್ತಾ ಇರ್ತೇವೆ. ಹಳೆ ಜಾಗ ಹಿಂದಕ್ಕೆ ಹೋಗ್ತಾ ಇರ್ತದೆ, ಹೊಸ ಜಾಗ ಬರ್ತಾ ಇರ್ತದೆ, ಹಾಗೆ ಮುಂದುವರಿತಾ ಇರ್ತೇವೆ. ಹಾಗೆ ಜೀವನದಲ್ಲೂ ಕೂಡ ಪ್ರತಿ ಕ್ಷಣವೂ ಹೊಸ ಕ್ಷಣವೇ ಅದು. ಮುಂದಿನ ಕ್ಷಣ ಏನುಂಟು ಅಂತ ಗೊತ್ತಿಲ್ಲ ನಮಗೆ, ಅತ್ಯಂತ ಹೊಸದಾಗಿ ಬರ್ತದೆ ಮುಂದಿನ ಕ್ಷಣ. ಮುಂದುವರಿತಾ ಇರ್ತದೆ ನಮ್ಮ ಪ್ರಯಾಣ. ದಾರಿ ತಪ್ಪಿ ಹೋಗಿದ್ರೆ ನಾವು ಪ್ರಪಾತದ ಮುಂದೆ ಬಂದು ನಿಲ್ತೇವೆ ಯಾವುದೋ ಒಂದು ಕ್ಷಣದಲ್ಲಿ, ಆಗ ಭಯ ಆಗ್ತದೆ. ದಾರಿ ಸರಿ ಇದ್ರೆ ಆ ಕೊನೆಯ ಕ್ಷಣದಲ್ಲಿ ಪ್ರಯಾಣ ಮುಗಿಯುವ ಹೊತ್ತಿನಲ್ಲಿ ಮನೆ ಮುಂದೆ ನಿಂತಿರ್ತೇವೆ, ಆಗ ಭಯ ಆಗೋದಿಲ್ಲ, ಹಿತ ಆಗ್ತದೆ, ಸಮಾಧಾನ ಆಗ್ತದೆ. ತಪ್ಪು ದಾರಿಯಲ್ಲಿ ನಡೆದರೆ ತಪ್ಪು ಲಕ್ಷ್ಯವನ್ನು, ಯಾವುದೋ ಒಂದು ಪತನವನ್ನು, ವಿನಾಶವನ್ನು, ದುಃಖವನ್ನು ಎದುರು ನೋಡುವಂಥ ಕ್ಷಣ ಬಂದಾಗ ಭಯ ಉಂಟಾಗಲೇಬೇಕು. ಕಿಮಹಂ ಪಾಪಮಕರವಂ, ಕಿಮಹಂ ಸಾಧು ನಾಕರವಂ, ಈ ಭಾವ ಬರ್ತದಂತೆ ಕೊನೆಯ ಕ್ಷಣದಲ್ಲಿ. ಯಾಕೆ ನಾನು ಪಾಪ ಮಾಡಿದೆ, ಕೆಟ್ಟ ಕೆಲಸಗಳನ್ನು ಯಾಕೆ ಮಾಡಿದೆ, ಯಾಕೆ ಒಳ್ಳೆ ಕೆಲಸ ಮಾಡಲೇ ಇಲ್ಲ ಅಂತ ಮನಸ್ಸು ಸುಡುತ್ತದಂತೆ. ಯಾಕೆಂದರೆ ಮುಂದೆ ಕತ್ತಲು ಕಾಣ್ತದೆ, ಹಿಂದಿನದು ಕಳೆದೋಗಿದೆ, ಸುವರ್ಣಾವಕಾಶ. ಸ್ವರ್ಗವನ್ನು ಮೋಕ್ಷವನ್ನು ಸಂಪಾದನೆ ಮಾಡ್ಬೋದಾಗಿತ್ತು, ಭೂಮಿಯನ್ನೇ ಸ್ವರ್ಗವನ್ನಾಗಿ ಮಾರ್ಪಡಿಸ್ಬೋದಾಗಿತ್ತು. ಅಂತಹ ಒಂದು ಸುವರ್ಣ ಸಮಯ ಕಳೆದೇ ಹೋಗಿದೆ. ತಪ್ಪು ರೀತಿಯಲ್ಲಿ ಬೆಳಗ್ಗೆ ಆಗಿದೆ, ಪೂರ್ತಿಯಾಗಿದ್ದು, ಅದರ ಫಲವಾಗಿ ಮುಂದಕ್ಕೆ ಕತ್ತಲು ಕಾಣ್ತದೆ. ಭಯವಾಗದೇನೇನಾಗಬೇಕು, ಭಯವಾಗಲೇಬೇಕು. ಇದನ್ನು ಬೇರೆ ರೀತಿಯಿಂದ ರೂಪಿಸ್ಬೋದು, ಯಾವಾಗ ಭಯ ಆಗ್ತದೆ ಯಾವಾಗ ಭಯ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಸುಭಾಷಿತ ಇದೆ. ತುಂಬ ನಾವು ನೆನಪು ಮಾಡ್ಕೊಳ್ತೇವೆ ಆ ಸುಭಾಷಿತವನ್ನು, ಮನಸ್ಸಲ್ಲಿ ಧಾರಣೆ ಮಾಡಿರ್ತೇವೆ ನಾವು, ತುಂಬ ಚೆನ್ನಾಗಿದೆ. ಪ್ರಾಯೋಹಿ ಅಗೃತ ಕೃತ್ಯತ್ವಾತ್ ಮೃತ್ಯೋ ಋದ್ವಿಜತೆ ಜನ, ಕೃತಕೃತ್ಯ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿಂ. ಬದುಕಿದ್ದಾಗ ಮಾಡಬೇಕಾದನ್ನು ಮಾಡದೇ ಇದ್ದಿದ್ದರಿಂದ ಮನುಷ್ಯರಿಗೆ ಮೃತ್ಯುವಿನ ಬಗ್ಗೆ ಭಯ ಆಗ್ತದೆ. ಯಾರು ಬದುಕಿದ್ದಾಗ ಮಾಡಬೇಕಾದನ್ನು ಮಾಡಿದರೆ ಅವರು ಮೃತ್ಯುವನ್ನು ಪ್ರತೀಕ್ಷೆ ಮಾಡ್ತಾರೆ. ಹೇಗೆ ಪ್ರಿಯ ಅತಿಥಿ ಮನೆಗೆ ಬರ್ತಾನೆ ಅಂದರೆ ಪ್ರತೀಕ್ಷೆ ಮಾಡ್ತೇವೆ ನಾವು. ಅಡುಗೆ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿ ಬಾಗಿಲ ಹತ್ರ ಆಗಾಗ ಒಂದ್ಸರ್ತಿ ಬಂದು ಹೋಗ್ತೇವೆ, ಬಂದು ಅಂತ ಬಂದು ಹೋಗ್ತೇವೆ, ನೋಡ್ತಾ ಇರ್ತೇವೆ. ಹಾಗೆ ಮೃತ್ಯುವನ್ನು ಅವರು ಎದುರು ನೋಡ್ತಾರಂತೆ ಅಂಥವರು. ಇದಕ್ಕೊಂದು ಲೌಕಿಕ ದೃಷ್ಟಾಂತ ಅಂದ್ಕೊಳ್ಬೋದು. ನೀವು ಕಾರ್ಯನಿಮಿತ್ತ ಬೇರೆ ಊರಿಗೆ ಹೋಗಿದ್ದೀರಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು, ಸಾಯಂಕಾಲ 5 ಗಂಟೆಗೆ ಬಸ್ ಇದೆ, ವಾಪಸ್ ಬರಲಿಕ್ಕೆ ಬಸ್ ಇದೆ 5 ಗಂಟೆಗೆ. 4 ಗಂಟೆ ಆಯಿತು, ಕೆಲಸ ಆಗಿಲ್ಲ ನಿಮ್ಮದು, ಕೆಲಸ ಬಾಕಿ ಇದೆ ಇನ್ನು. ಆಗ ಬಸ್ ಬರ್ತದೆ ಅನ್ನುವಾಗ ನಿಮಗೆ ಭಯ ಆಗ್ತದೆ, ಉದ್ವೇಗ ಆಗ್ತದೆ, ಕಷ್ಟ ಆಗ್ತದೆ ಮನಸ್ಸಿಗೆ. ಬಸ್ ಸ್ವಲ್ಪ ತಡ ಆಗ್ಬೋದಾಗಿತ್ತು ಅಂತ ಅನಿಸ್ತದೆ ಅಲ್ವಾ? ಹಾಗೆ ನಾವು ಅಷ್ಟೇ, ಇದು ನಮ್ಮನೆ ಅಲ್ಲ, ಇದು ಸುಮ್ಮನೆ, ಇದು ನಮ್ಮನೆ ಬೇರೆ ಇದೆ. ಇಲ್ಲಿ ನಾವು ಕಾರ್ಯನಿಮಿತ್ತ ಬಂದವರು, ಬಂದ ಕಾರ್ಯವಾಗದೇ ಇದ್ದಾಗ, ಈ ಶರೀರ ಯಾತಕ್ಕಾಗಿ ಬಂತೋ ಆ ಕಾರ್ಯವಾಗದಿದ್ದಾಗ, ಹೊರಡೋ ಬಸ್ ಬರ್ತಾ ಇದ್ದಾಗೇನೆ, ಅಲ್ಲಿಗೆ ಕರ್ಕೊಂಡು ಹೋಗೋ ಬಸ್ ಬರ್ತದೆ ಅನ್ನೋ ಆ ಸಮಯ ಸಮೀಪಿಸ್ತು ಅಂತಾದರೆ, ಎಲ್ಲೋ ಆ ಬಸ್ಸಿನ ಹಾರ್ನ ಕೆಡ್ದಾಗಾಯ್ತು ಅಂತಾದರೆ ಡಬಡವ ಅಂತ ಆಗ್ತದೆ. ಇದೆ ಕೈ ಮುಗಿದು ದೇವರಿಗೆ, ಅಪ್ಪ ಒಂದು 1/2 ಗಂಟೆ ಲೇಟ್ ಮಾಡು ಬಸ್, ನೀವು 1 ಗಂಟೆ ಲೇಟ್ ಮಾಡು ಅಂತ ಹೇಳಿದಾಗ ಆಗ್ತದೆ ಅಂತ. ಅದೇ ಬಂದ ವೇಳೆ 5 ಗಂಟೆಗೆ ಬಸ್ ಬರಬೇಕು, 3 ಗಂಟೆಗೆ ನಿಮ್ಮ ಕೆಲಸ ಎಲ್ಲ ಮುಗಿದೋಯ್ತು, ನೀವು ಬಸ್ ಸ್ಟ್ಯಾಂಡಿಗೆ ಹೋಗಿ ಕಾಯ್ತಾ ಕೂತಿರ್ತೀರಿ, ಎಷ್ಟೊತ್ತಿಗೆ ಬರ್ತದೆ, ಯಾಕೆ ಇನ್ನೂ ಬರಲಿಲ್ಲ ಬಸ್ಸು, 5 ಗಂಟೆ ಬರೋದು 4 ಗಂಟೆಗೆ ಬಂದರೂ ಅಡ್ಡಿಲ್ಲ ಅಂತ ಅನಿಸ್ತದೆ ನಿಮಗೆ ಅಂತ. ನೀವು ಹೋಗಿ ಕಾಯ್ತೀರಿ ಅಂತ ಅದನ್ನು. ಹಾಗೆ ಈ ಶರೀರ ಯಾತಕ್ಕಾಗಿ ಬಂತೋ, ಅದರ 3 ಉದ್ದೇಶ ಯಾವುದಿದೆಯೋ ಅದು ಪೂರ್ತಿಯಾಗಿ ಹೋದರೆ, ಆ ಉದ್ದೇಶ ಪೂರ್ತಿಯಾದರೆ ಅಂಥವನು ಮೃತ್ಯುವಿಗೆ ಭಯಪಡೋದಿಲ್ಲ, ಅಂಥವನು ಸೇವೆಗೆ ಬರ್ತದೆ ಮೃತ್ಯು. ಈ ಕೆಲಸ ಮುಗಿದ್ಮೇಲೆ ವಾಹನ ಅದು ಇನ್ನೊಂದು ಊರಿಗೆ ಕರ್ಕೊಂಡು ಹೋಗ್ಬೇಕು, ಅದು ಇಲ್ಲಿಂದ ಮನೆಗೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಆ ವಾಹನ ಸೇವೆಗಾಗಿ ಬರ್ತದೆ. ರಾಮ ನಿರ್ಯಾಣದ ಸಂದರ್ಭ ರಾಮಾಯಣದಲ್ಲಿ ಬಹಳ ಹೃದಯಸ್ಪರ್ಶಿ ಸಂದರ್ಭ ಅದು. ದೇವತೆಗಳ ಸಭೆಯಲ್ಲಿ ಮಹಾವಿಷ್ಣು ದೇವತೆಗಳಿಗೆ ಮಾತು ಕೊಟ್ಟಿರ್ತಾನೆ, ರಾವಣ ಸಂಹಾರ ಮಾಡ್ತೇನೆ ಮನುಷ್ಯನಾಗಿ ಭೂಮಿಗೆ ಬಂದು ಧರ್ಮ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡ್ತೇನೆ, 11,000 ವರ್ಷ ಭೂಮಿಯಲ್ಲಿರ್ತೇನೆ. 11,000 ವರ್ಷ ಅನ್ನೋದಕ್ಕೆ ಬೇರೆ ಅರ್ಥ ಬೇರೆ ವಿವರಣೆ ಇರ್ಬೋದು, ಅದಕ್ಕೆ ನೀವು ಗಾಬರಿ ಆಗಬೇಡಿ. 11,000 ವರ್ಷಗಳ ಕಾಲ ಭೂಮಿಯಲ್ಲಿರ್ತೇನೆ. ಸರಿ, ರಾಮನಾಗಿ ಭೂಮಿಗೆ ಬಂದ, ರಾವಣನ ಸಂಹಾರ ಆಯಿತು, ರಾಮರಾಜ್ಯದ ಸ್ಥಾಪನೆ ಆಯಿತು, ಆತ ಹೇಳಿದ ಅವಧಿ ಮುಗಿತಾ ಬಂತು 11,000 ವರ್ಷ. ಒಂದು ದಿವಸ ಕಾಲಪುರುಷನೇ ಬಂದನಂತೆ ಅಯೋಧ್ಯೆಗೆ, ಭೇಟಿ ಬೇಕಿತ್ತು. ಒಂದು ಅಂದರೆ ಕಾಲವೇ, ಕಾಲ ಯಾರು ಭೇಟಿಯನ್ನು ಕೇಳೋದಿಲ್ಲ, ಯಾರನ್ನ ಕಾಯೋದಿಲ್ಲ, ಆದರೆ ಕಾಲಕ್ಕೆ ಮೀರಿದವನು, ಕಾಲಾತೀತವನು, ಹಾಗಾಗಿ ಹಾಗೆ ಮಾಡಬೇಕಾಗಿ ಬಂತು ಕಾಲಕ್ಕೂ ಕೂಡ. ಭೇಟಿ ಆಯಿತು, ಭೇಟಿಯಲ್ಲಿ ಕಾಲ ಕೇಳಿದ್ದೇನು, ಪ್ರಭು ನೀವು ಹೇಳಿದ ಅವಧಿ ಮುಗಿದಿದೆ, 11,000 ವರ್ಷ ಇರ್ತೇನೆ ಅಂತ ಹೇಳಿದ್ರಿ, ಹೇಳಿದ ಅವಧಿ ಮುಗಿದಿದೆ, ನನಗೇನಪ್ಪಣೆ? ನಿಮ್ಮನ್ನು ವೈಕುಂಠ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧತೆ ಮಾಡಬೇಕು, ಅಥವಾ ನೀವು ಇಲ್ಲೇ ಇರ್ತೀರ, ಯಾವಾಗ ಬರ್ತೀರಂತ ಹೇಳಿದ್ರೆ ನಾನು ತಯಾರು ಅಂತ, ನಾನು ರೆಡಿ ಅಂತ, ನೀವು ಹೇಳಿದ ಹೊತ್ತಿಗೆ ಅಂತ. ರಾಮ ಹೇಳಿದಂತೆ, ಆಯ್ತಲ್ಲ ಕೆಲಸ ಎಲ್ಲ ಆಯ್ತಲ್ಲ, ಸಿದ್ಧತೆ ಮಾಡು ನೀನು ಮುಂದಿನದ್ದು. ಹೀಗೆ ಡ್ರೈವರಿಗೆ ಹೇಳ್ದಂಗೆ ಕಾರ್ ತಯಾರು ಮಾಡು ಅಂತ ಹೇಳಿದಾಗ ಡ್ರೈವರಿಗೆ, ರಾಮ ಹೇಳ್ತಾನೆ ಕಾಲಪರ್ಚನಿಗೆ, ಸಿದ್ಧತೆ ಮಾಡು ಬರ್ತೇನೆ, ಚೂರ್ಪಾರ ಕೆಲಸ ಹೊಡೆದಿರ್ಬೋದು ಮುಗಿಸಿ ಬಂದುಬಿಡ್ತೇನೆ. ಲಕ್ಷ್ಮಣ ನೀ ಮೊದಲು ಹೋಗು, ಯಾಕೆಂದ್ರೆ ಹಾಸಿಗೆ ಅವನು ಲಕ್ಷ್ಮಣ ಅಂದರೆ ಆದಿಶೇಷ. ಹಾಗಾಗಿ ರಾಮ ಬಂದ ಮೇಲೆ ಲಕ್ಷ್ಮಣ ಬಂದ ಅಂತ, ದೇವರು ಎದ್ದು ಬಂದ ಮೇಲೆ ಪೀಠ ಬರಬೇಕು, ಆಮೇಲೆ ದೇವರು ಇರುವಾಗಲೇ ಪೀಠ ಆಗಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ದೇವರು ಭೂಮಿಗೆ ಇಳಿದ ಮೇಲೆ, ಶಿವನಾರಾಯಣ ಭೂಮಿ ಇಳಿದ ಮೇಲೆ ಆದಿಶೇಷ ಲಕ್ಷ್ಮಣನಾಗಿ ಇಳಿದು ಬಂದ. ಆದ್ರೆ ಹೋಗಬೇಕಾದ್ರೆ ಹಾಗಲ್ಲ, ದೇವರು ಹೋಗೋದಕ್ಕಿಂತ ಮುಂಚೆ ಪೀಠ ಸಿದ್ಧವಾಗಿರಬೇಕು ಅಲ್ಲಿ. ಹಾಗಾಗಿ ಲಕ್ಷ್ಮಣ ಮುಂದೆ, ಹಿಂದೆ ಹಿಂದೆ ರಾಮ ಹೊರಟರು ಅಂತ ಕೇಳ್ತೇನೆ ರಾಮಾಯಣದಲ್ಲಿ. ಅದು ಇಂಥದ್ದು ಇರ್ತದೆ ಅಂತ ಅಂತ್ಯಕ್ಷಣ ಅಂತ, ಆಗಿದ್ದ ಕೆಲಸ ಎಲ್ಲ ಅಂತ, ಯಾತಕ್ಕಾಗಿ ಬಂದಿನೋ, ಎಲ್ಲ ಕೆಲಸ ಪೂರ್ತಿ ಆಗಿದೆ, ಇನ್ನೇನು ಪ್ರಯಾಣ ಬೆಳೆಸೋದೆ. ಹಾಗಾಗಿ ತುಂಬ ಸರಳ ಈ ವಿಷಯ ಅಂತ, ಶರೀರ ಬಂದಿದ್ದಕ್ಕೆ ಯಾವ ಕೆಲಸ ಆಗಬೇಕಾಗಿತ್ತೋ ಆ ಕೆಲಸ ಮೊದಲು ಮಾಡಿ, ಶರೀರ ಬಂದಿದ್ದು ಆತ್ಮಜ್ಞಾನಕ್ಕಾಗಿ, ಆತ್ಮಜ್ಞಾನ ಅಂದರೆ ತನ್ನ ಪರಿಚಯ ಅಂತ, ತಾನು ಯಾರು ಅಂತ ತಿಳ್ಕೊಳ್ಳೋದು, ಅದಕ್ಕೆ ಮಾಧ್ಯಮ ಇದು ಶರೀರ. ಆತ್ಮಜ್ಞಾನ ಅಂದರೆ ಕಷ್ಟ ಆಗ್ತದೆ ನಮಗೆ ಕೇಳುವಾಗ, ಏನೋ ಒಂದು ದೊಡ್ಡ ವೇದಾಂತ ಶಬ್ದ ಅಂತ ಅನಿಸ್ತದೆ. ಆತ್ಮ ತಾನು, ಜ್ಞಾನ ಪರಿಚಯ, ಆತ್ಮಜ್ಞಾನ ಅಂದರೆ ತನ್ನ ಪರಿಚಯ ಅಂತ, ತನ್ನನ್ನು ತಾನು ನೋಡಬೇಕು ಅಂತ. ಆ ಕೆಲಸ ಪೂರ್ತಿಯಾದರೆ ಯಾವ ಭಯವೂ ಇಲ್ಲ, ಯಾವ ಆತಂಕವೂ ಇಲ್ಲ, ಮೃತ್ಯು ಬರುವುದು ಆಮೇಲೆ ಸೇವೆಗೆ ಅಂತ. ಹಿಂದೆ ಇದೇ ವೇದಿಕೆಯಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದವು. ಒಂದು ಮರ ಪ್ರವಾಹದ ಪಕ್ಕದಲ್ಲಿದೆ, ಪ್ರವಾಹ ಆ ಮರದ ಬೇರುಗಳ ಮಧ್ಯೆ ಇರತಕ್ಕಂಥ ಮಣ್ಣನ್ನು ಕೊರ್ಕೊಂಡು ಹೋಗ್ತಾ ಇದೆ ಪ್ರದಕ್ಷಿಣ. ಒಂದು ದಿನ ಹೆಚ್ಚಿನ ಮಣ್ಣನ್ನು ಕೊರ್ಕೊಂಡು ಹೋದ ಮೇಲೆ ಆ ಪ್ರವಾಹ ಮರ ತಾನಾಗಿ ಬೀಳ್ತದೆ, ಸ್ವೇಚ್ಛೆ ಇಲ್ಲ, ಅದು ಅನಿವಾರ್ಯ ಬೀಳಲೇಬೇಕು, ಬೇರೆ ದಾರಿ ಇಲ್ಲ. ಇದೊಂದು ರೀತಿಯ ಮರಣ. ಇನ್ನೊಂದು ರೀತಿಯದ್ದು ಪಕ್ಷಿ ವೃಕ್ಷದ ಶಾಖೆ ಮೇಲೆ ಬಂದು ಕೂತ್ಕೊಳ್ತದೆ, ತನಗಿಷ್ಟ ಆದಾಗ ಬಂದು ಕೂತ್ಕೊಳ್ತದೆ, ಸಾಕು ಅನಿಸಿದ್ರೆ ಹಾರಿ ಹೋಗ್ತದೆ ಅಲ್ಲಿ. ಅಂಥದ್ದು ಇರ್ತದೆ, ತನಗೆ ಬೇಕು ಅಂದಾಗ ಭೂಮಿಗೆ ಬರುವವರು, ಸಾಕು ಅಂದಾಗ ಹೊರಟು ಹೋಗುವವರು. ಹಾಗೆ ಇಟ್ಕೊಳ್ಬೇಕು ನಾವು, ನಮ್ಮ ಕೆಲಸ ಪೂರ್ತಿ ಮಾಡಿದರೆ ಮತ್ತಿರೋದು ಹಾಗೆ. ಹಾಗಾಗಿ ಎರಡೇ ವಿಷಯ, ಒಂದು ತಪ್ಪು ದಾರಿಯಲ್ಲಿ ನಡೆದರೆ ಮೃತ್ಯು ಅಂದರೆ ಪ್ರಪಾತ, ಪ್ರಪಾತದ ಮುಂದೆ ನಿಂತಿರ್ತೇವೆ ನಾವು, ಆಗ ಭಯ ಆಗ್ತದೆ. ಸರಿದಾರಿಯಲ್ಲಿ ನಡೆದರೆ ನಮ್ಮ ಮನೆ ಮುಂದೆ ನಿಂತಿರ್ತೇವೆ ನಾವು ಕೊನೆ ಕ್ಷಣದಲ್ಲಿ, ಆಗ ಸಂತೋಷ ಆಗ್ತದೆ, ಸಮಾಧಾನ ಆಗ್ತದೆ. ಇದೊಂದು. ಇನ್ನೊಂದು, ಬದುಕಿದ್ದಾಗ ಮಾಡಬೇಕಾದ ಕೆಲಸವನ್ನು ಮಾಡದೇ ಇದ್ದರೆ, ಆ ಕೆಲಸ ಪೂರ್ತಿ ಆಗದೇ ಇದ್ದ ಆಗದೆ ಬದುಕು ಮುಗಿಯುವಾಗ ಸಹಜವಾಗಿ ಉದ್ವೇಗ ಆಗ್ತದೆ, ಆತಂಕ ಆಗ್ತದೆ. ಯಾಕೆ ಸಾವು ಬರ್ತದೆ ಅಂತ ಅನ್ನಿಸ್ತದೆ ಅಂತ. ಹಾಗಾಗಿ ಈ ಎರಡು ವಿಷಯಗಳು ಮನಸ್ಸಲ್ಲಿ ಇಟ್ಕೊಂಡ್ರೆ ಬಹುಶಃ ನಮ್ಗೆ ಯಾವ ಭಯವೂ ಇಲ್ಲ ಅಂತ. ಸಾತ್ವಿಕದಿವ ಬಾಳದವನು ಗೆತ್ತಲೇಂ ಭಯಬಹುದು, ಭಯಬಿಹುದು. ಸಾತ್ವಿಕದಿ ಬದುಕಿದ್ರೆ, ಸತ್ವಮಯವಾದ ಜೀವನವನ್ನು ಮಾಡಿದರೆ, ಸರಿದಾರಿಯ ಜೀವನ ಮಾಡಿದರೆ ಎತ್ತಲೇಂ ಭಯಬಹುದು. ಯಾವ ಲೋಕ ಆದರೆ ಏನು ಹೋಗಿ ತಲುಪೋದು ಅಲ್ಲಿಗೆ ಅಂತ. ದಾರಿ ಸರಿ ಇದ್ರೆ ಎಷ್ಟೊತ್ತಿಗಾದ್ರೆ ಏನು ಅಂತ, ಯಾವ ತೊಂದರೆಯೂ ಇಲ್ಲ. ದಾರಿ ತಪ್ಪಿದ್ದಾಗ ಆತಂಕ ಆಗ್ತದೆ, ಯಾಕೆ ಇಷ್ಟೊತ್ತಾರು ಬರಲಿಲ್ಲ, ಇಷ್ಟೊತ್ತಾರು ಬರಲಿಲ್ಲ ಯಾಕೆ ಅಂತ ಅನಿಸ್ತದೆ ನಮಗೆ ಅಂತ. ಹಾಗಾಗಿ ಅದನ್ನು ನಾವು ಚೆನ್ನಾಗಿ ನಮ್ಮ ಮನಸ್ಸಲ್ಲಿ ಧಾರಣೆ ಮಾಡಬೇಕು. ಹಾಗಾಗಿ ಬದುಕು ಅಂದ್ರೆ ಏನು ಅಂದರೆ ಸಾವಿನ ಸಿದ್ಧತೆ ಅಂತ. ಬದುಕಿನಲ್ಲಿ ಅಸಂಖ್ಯ ಕ್ಷಣಗಳಿದೆ, ಕೋಟಿ 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 ಕ್ಷಣಗಳಿದೆ ಬದುಕಿನಲ್ಲಿ. ಇದಿಷ್ಟೂ ಕ್ಷಣಗಳು ಆ ಒಂದು ಕ್ಷಣದ ಪೂರ್ವ ತಯಾರಿ, ಪೂರ್ವ ಸಿದ್ಧತೆ. ಇದೆಷ್ಟು ಸರಿ ಇದ್ರೆ ಅದು ಸರಿ ಇರ್ತದೆ, ಇದು ವ್ಯತ್ಯಾಸ ಆದರೆ ಅದು ವ್ಯತ್ಯಾಸ ಆಗ್ತದೆ. ನಾವು ಚೆನ್ನಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಶ್ರೀಕೃಷ್ಣ ಗೀತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ ಅಂತ್ಯ ಕ್ಷಣದ ಬಗ್ಗೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತೆಯತ್ತಂತೆ ಕಲೆಯವರಂ ತಂತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಕೊನೆಯ ಕ್ಷಣದಲ್ಲಿ ಏನು ನಿನ್ನ ಮನಸ್ಸಿಗೆ ಬಂತೋ ಅದಾಗ್ತೀಯ ನೀನು ಆಮೇಲೆ ಅಂತ. ಅಂತ್ಯ ಕ್ಷಣದಲ್ಲಿ ಯಾವ ಸ್ಮರಣೆ ಬಂತೋ ಅದು ನಮ್ಮ ಭವಿಷ್ಯ. ಆಮೇಲೆ ನಾವಿರುವುದು ಹಾಗೆ, ನಾವಾಗುವುದು ಹಾಗೆ ಆಮೇಲೆ. ಬಹಳ ಸುಲಭ ಅಂತ ಅನಿಸ್ತದಲ್ವಾ? ಬದುಕಿರುವಾಗ ಮಾಡೋದೆಲ್ಲ ಮಾಡಿಬಿಡೋದು, ಕೊನೆಯ ಕ್ಷಣದಲ್ಲಿ ದೇವರೇ ತಂದ್ಬಿಡೋದು, ತುಂಬ ಸುಲಭ. ಅಜಮೀಡ ಏನು ಪಾಪ ಕಾರ್ಯಗಳನ್ನು ಮಾಡಿದೆ ಬದುಕಿದಾಗಲ್ಲ. ಕೊನೆಯ ಕ್ಷಣದಲ್ಲಿ ನಾರಾಯಣ ಅಂತ ಕರೆದಂತೆ ತನ್ನ ಮಗನನ್ನು, ಮಗನ ಹೆಸರು ನಾರಾಯಣ. ಮೋಕ್ಷ ಬಂತವನಿಗೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ಹೇಳೋದು ಬದುಕು ಹೇಗಿದೆಯೋ ಮೃತ್ಯು ಹಾಗೆ ಇರ್ತದೆ, ಬದುಕಿಗೆ ಅನುಸಾರವಾಗಿರ್ತದೆ. ಹೊರಗಿನಂತ ಗೊತ್ತಾಗದೇ ಇರ್ಬೋದು, ಒಳಗಿನಂತ ಗೊತ್ತಾಗಬೇಕಾಗಿದ್ದು ಅದೇ ರೀತಿಯಿಂದ. ಸದಾ ತದ್ಭಾವ ಭಾವಿತ, ಯಾವ ಭಾವದಲ್ಲಿ ಬದುಕನ್ನು ಕಳೆದೆಯೋ ಕೊನೆ ಕ್ಷಣದಲ್ಲಿ ಬರುವುದು ಅದೇ ಭಾವ, ಬೇರೆ ಯಾವ ಭಾವವೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಭರತ ಚಕ್ರವರ್ತಿಯ ಬಗ್ಗೆ ಕೇಳಿರ್ಬೋದು. ಚಕ್ರವರ್ತಿ ಭರತ, ಅವನಿಂದ ಇದು ಭಾರತ ಆಗಿದ್ದು ನಮ್ಮ ರಾಷ್ಟ್ರ. ಬಹಳ ದೊಡ್ಡ ರಾಜ ಅವನು. ಅವನು ಕೂದಲು ಬಿಳಿ ಆಗ್ತಾ ಇದ್ದ ಹಾಗೆ, ಮೊಮ್ಮಗನ ಮುಖ ಕಾಣ್ತಾ ಇದ್ದ ಹಾಗೆ, ಮಗ ಪ್ರಾಯ ಸಮರ್ಥನಾಗ್ತಾ ಇದ್ದ ಹಾಗೆ ಅವನಿಗೆ ಪಟ್ಟವನ್ನು ಕಟ್ಟಿ ಹೊರಟು ಹೋಗ್ತಾನೆ ಕಾಡಿಗೆ. ಮುನಿ ಜೀವನವನ್ನು ಮಾಡ್ತಾನೆ, ಬಹಳ ಚೆನ್ನಾಗಿ ಮಾಡ್ತಾನೆ ಆ ಜೀವನವನ್ನು. ಆದ್ರೆ ಒಂದು ದಿವಸ ನದಿಗೆ ಹೋಗಿರ್ತಾನೆ ಸ್ನಾನಕ್ಕೆ ಅಂತ. ಒಂದು ಜಿಂಕೆ ತುಂಬು ಗರ್ಭಿಣಿ ಹುಲಿಯ ಗರ್ಜನೆಯನ್ನು ಕೇಳಿ ನದಿಗೆ ಹಾರಿ ಪ್ರಾಣ ಬಿಟ್ಬಿಡ್ತದೆ, ಹೆದರಿ. ಹಾಗೆ ಪ್ರಾಣ ಬಿಡುವಾಗ ಒಂದು ಮರಿಗೆ ಜನ್ಮ ಕೊಟ್ಟು ಪ್ರಾಣ ಬಿಡ್ತದೆ. ಮರಿ ಅನಾಥವಾದಾಗ ಕರುಣೆ ಬಂತು ಭರತನಿಗೆ, ಅದನ್ನು ತಗೊಂಡು ಮನೆಗೆ ಬರ್ತಾನೆ, ಅದರ ಪಾಲನೆ ಪೋಷಣೆ ಮಾಡ್ತಾನೆ. ಅದಕ್ಕೆ ತಾಯಿ ಇಲ್ಲ ಪಾಪ, ಅವನೇ ತಾಯಿ ಆಗ್ತಾನೆ, ಎಲ್ಲವನ್ನೂ ತಾನೇ ಮಾಡ್ತಾನೆ. ಹಾಗಾಗಿ ಒಂದು ಗಾಢ ಸ್ನೇಹ ಬೆಳೆಯಿತು, ಗಾಢ ಪ್ರೀತಿ ಬೆಳೆಯಿತು ಭರತನಿಗೂ ಮತ್ತು ಜಿಂಕೆಗೂ. ಪ್ರೀತಿ ಆದರೆ ತೊಂದರೆ ಇರಲಿಲ್ಲ, ಕ್ರಮೇಣ ಅದು ಮೋಹವಾಗಿ ಮಾರ್ಪಡಿತು, ಮೋಹವಾಗಿ ಮಾರ್ಪಡಿತು. ಜಡಭರತನ ಜಪ ಬಿಟ್ಟೋಯ್ತು, ಜಿಂಕೆ ಜಪ ಪ್ರಾರಂಭ ಆಯಿತು. ಜಪ ಮಾಡ್ತಾ ಇದ್ರು ಜಿಂಕೆ ಏನು ಮಾಡ್ತಿದ್ಯೋ ಅಂತ ಅವನಿಗೆ ಆ ಕಡೆಗೆ ಲಕ್ಷ್ಯ. ಧ್ಯಾನ ಮಾಡ್ತಿದ್ರು ಜಿಂಕೆ ಚಿತ್ರ ಕಣ್ಣು ಮುಂದೆ. ಒಂದು ಕ್ಷಣ ಕಾಣದವರು ಚಡಪಡಿಸ್ತಾನೆ ಎಲ್ಲೋ ಇತ್ತು ಅಂತ. ಮೋಹ ಬೆಳೆಯಿತು, ಪ್ರೀತಿ ತಪ್ಪಲ್ಲ ಮೋಹ ತಪ್ಪು. ಕೊನೆಗೆ ಅಂತ್ಯಕ್ಷಣ ಬಂತು ಭರತನದ್ದು. ಅಂತ್ಯಕ್ಷಣ ಬಂತು, ಅಂತ್ಯಕ್ಷಣ ಬಂದಾಗ ಅವನಿಗೆ ಒಂದೇ ಚಿಂತೆ, ಜಿಂಕೆ ಏನಾಗ್ತದೆ ಮುಂದೆ, ಪಾಪ ಅದಕ್ಕೆ ಯಾರು ನೋಡೋರು, ಅದಕ್ಕೆ ಏನು ಗತಿ, ಜಗತ್ತಲ್ಲಿ ಕೋಟ್ಯಾನು ಕೋಟಿ ಜೀವಗಳಿದ್ದಾವೆ ಅವ್ರನ್ನ ಯಾರು ನೋಡೋರು. ಹಾಗನಿಸ್ಲಿಲ್ಲ ಅವನಿಗೆ, ಅದು ಅನಾಥ ಆಗ್ಬಿಡ್ತದೇನೋ, ಕಣ್ಣೀರಾಗ್ತದೇನೋ, ಕಷ್ಟಪಡ್ತದೇನೋ, ಅದೇ ಚಿಂತೆ. ಆ ಚಿಂತೆಯಲ್ಲೇ ಪ್ರಾಣ ಬಿಟ್ಟ, ಜಿಂಕೆಯಾಗಿ ಹುಟ್ಟಿದ, ಜಿಂಕೆ ಜನ್ಮ ಬಂತು. ಆದ್ರೆ ಆ ಜಿಂಕೆಗೆ ಪೂರ್ವ ಜನ್ಮದ ನೆನಪಿತ್ತಂತೆ. ಜಿಂಕೆ ಜನ್ಮ ಯಾಕೆ ಬಂತು ಅಂದರೆ ಆ ಕೊನೆಯ ಕ್ಷಣದ ಮೋಹದ ಫಲ ಅದು. ಹಳೆ ನೆನಪು ಯಾಕಿತ್ತು ಅಂದರೆ ಮೊದಲು ಮಾಡಿದ ತಪಸ್ಸಿನ ಫಲ ಅದು. ಅದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಕಠಿಣ ತಪಸ್ಸಿನ ಫಲ ಅದು. ಪಶ್ಚಾತ್ತಾಪ ಆಯಿತು, ರಾಜ್ಯ ಬಿಟ್ಟು ಯಾಕೆ ಬಂದೆ ಕಾಡಿಗೆ ನಾನು, ಎಲ್ಲ ಮೋಹಗಳನ್ನು ತೊರೆದು ರಾಜ್ಯ ಬಿಟ್ಟು ಕಾಡಿಗೆ ಬಂದವನು, ಒಂದು ಜಿಂಕೆ ಮರಿ ಮೇಲೆ ಮೋಹ ಬಂದು ಸಾಧನೆ ಹಾಳಾಗೋಗಾಯ್ತಲ್ಲ, ತುಂಬ ಪಶ್ಚಾತ್ತಾಪ ಆಯಿತು. ಆ ಜಿಂಕೆ ಮಂದೆಯಿಂದ ಬೇರೆ ಆಯಿತು, ಅದು ಹಸಿ ಹುಲ್ಲು ತಿನ್ನೋದು ಬಿಟ್ಬಿಡ್ತು, ತರಕಾರಿಗಳನ್ನು ತಿಂದುಕೊಂಡು ತಪಸ್ಸು ಮಾಡೋ ತಪಸ್ಸಿನ ರೀತಿಯಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡಿತು. ದೇಹ ತ್ಯಾಗ ಮಾಡಬೇಕು, ನನಗೆ ಬೇರೆ ಏನು ಬೇಡ. ಹಾಗೆ ಕೆಲವು ಕಾಲ ಕಳೆದಾಗ ಜಿಂಕೆ ಜನ್ಮ ಕಳೀತು, ದೇಹ ತ್ಯಾಗ ಆಯಿತು, ಭರತ ಪುನಃ ಹುಟ್ಟು ಬರ್ತಾನೆ. ಆಗಲೂ ಭರತ ಅಂತಲೇ ಹೆಸರು ಹುಟ್ಟು ಬಂದಾಗಲೂ, ಆದರೆ ಹುಟ್ಟುವಾಗಲೇ ಜ್ಞಾನಿಯಾಗಿ ಹುಡ್ತಾನು, ಪರಮಜ್ಞಾನಿಯಾಗಿ ಹುಡ್ತಾನೆ. ಹುಟ್ಟುವಾಗಲೇ ಆತ್ಮಜ್ಞಾನಿ, ಗುರುವೂ ಬೇಡ, ಉಪದೇಶವೂ ಬೇಡ, ಮಾರ್ಗವೂ ಬೇಡ, ಅಂಥ ಸ್ಥಿತಿಯಲ್ಲಿ ಜನ್ಮ ಆಯಿತು ಅವನಿಗೆ. ಅವನಿಗೆ ಜಡ ಭರತ ಅಂತ ಹೆಸರು ಬಂತಂತೆ. ಯಾಕೆ ಅಂದರೆ ಜಡನ ಹಾಗೆ ನಟಿಸ್ತಾ ಇದ್ದಂತ, ಏನೂ ಗೊತ್ತಿಲ್ಲ, ಮುದ್ದು ದಡ್ಡ ಅನ್ನೋ ತರಹ. ಯಾಕೆಂದರೆ ಮತ್ತೆ ಯಾರು ಊಹ ಬಂದುಬಿಟ್ರೆ ಅಂತ, ಯಾರೂ ತನ್ನನ್ನು ಪ್ರೀತಿಸೋದು ಬೇಡ, ಯಾರು ತನ್ನನ್ನು ಆಧರಿಸೋದು ಬೇಡ, ಎಲ್ಲಿಯಾದರೂ ಮತ್ತೆ ಮೋಹ ಮರುಕಳಿಸಿದ್ರೆ ಹಿಂದಿನ ಅನುಭವ. ಹಾಗಾಗಿ ದಡ್ಡನಾಗಿ ಇದ್ಬಿಟ್ಟನಂತೆ. ಅವನ ತಂದೆ ಭಾಳ ಕಷ್ಟಪಡ್ತಾನೆ, ಏನಾದ್ರು ಮಾಡಿ ಬುದ್ಧಿವಂತನ ಮಾಡಬೇಕು ಅಂತ. ಬುದ್ಧಿವಂತನಾಗಲೇ ಇಲ್ಲ, ಅವನು ಇದ್ದ ಬುದ್ಧಿವಂತನಾಗಿದ್ದ, ಆದರೆ ಬುದ್ಧಿವಂತನಾಗಿ ತೋರಿಸ್ಕೊಳ್ಳಲಿಲ್ಲ. ಉಪನಯನ ಮಾಡ್ತಾನೆ ತಂದೆ, ಪ್ರಯೋಜನ ಆಗಲಿಲ್ಲ, ಇವನು ಜನವಾರ ಹುಡುಕ್ಬೇಕು ಎಲ್ಲಿದೆ ಅಂತ. ಯಾಕೆಂದ್ರೆ ಜನವಾರದ ಮೇಲೆ ಅಷ್ಟು ಹುಡುಕುತ್ತಿದೆ ಶರೀರದಲ್ಲಿ, ಸ್ನಾನ ಮಾಡಿದ್ರೆ ಮಾಡಿದ, ಬೆಟ್ಟರು ಬಿಟ್ಟ, ತಿಂಡಿ ತಿಂದರೆ ಮೂರು ದಿವಸಕ್ಕೆ ಆಗೋಷ್ಟು ಒಂದೇ ಸರಿ ತಿಂದರೂ ತಿಂದ, ಇಲ್ಲ ಅಂದರೆ ಮೂರು ದಿವಸ ಉಪವಾಸ ಇದ್ದರೂ ಇದ್ದ, ಮನೆಯಲ್ಲಿ ಮಲಗಿದ್ರು ಮಲಗಿದ, ಹಾಳು ಮಂಟಪದಲ್ಲಿ ಹೋಗಿ ಮಲಗಿದ್ರು ಮಲಗಿದ, ಈ ರೀತಿ ಜೀವನ ಮಾಡ್ತಾನ. ಇಂಥವರೆಲ್ಲ ನಮ್ಮದ್ದೇ ಇರ್ತಾರೆ, ಅದು ಆ ಅಂಶ ಇರೋದಿಲ್ಲ ಕೆಲಸ ಅಷ್ಟೇ. ಜಡಭರತನೊಳಗೆ ಏನಿತ್ತೋ ಆ ಒಂದು ಸುಜ್ಞಾನದ ಅಂಶ ಕಳೆದು ಹೋದರೆ ಇದಕ್ಕೇನು ಬೆಲೆ ಇಲ್ಲ. ಅಂಥ ಬದುಕನ್ನು ಆತ ಬದುಕ್ತಾನೆ. ಅವನ ಅಣ್ಣಂದಿರೆಲ್ಲ ಅವನಿಗೆ ಆಸ್ತಿ ಪಾಸ್ತಿಲಿ ಪಾಲು ಕೊಡದೆ ಅವನಿಗೆ ಅವಂಥ ಕೆಲಸ ಮಾಡಿಸ್ಕೊಂಡು ಊಟ ಹಾಕಿ ಆ ಥರ ಅವನಿಗೆ ಅನ್ಯಾಯ ಮಾಡ್ತಾರೆ, ಅವನು ಸಂತೋಷ ಪಡ್ತಾನೆ, ಅದೊಂದು ವ್ಯಾಮೋಹ ತಪ್ಪಿತು ಅಂತ. ಅವನಿಗೇನಾಗಬೇಕಾಗಿದೆ, ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಸಿಕ್ಕಿ ಆಗಿದೆ ಅವನಿಗೆ, ಈ ಆಸ್ತಿಯಲ್ಲಿ ಪಾಲು ಸಿಕ್ಕಿ ಏನು ಸಿಗದಿದ್ರೆ ಏನು, ಬಿಟ್ಟು ಹೋಗುವ ಆಸ್ತಿ ಇದು. ಆ ಜಡಭರತ ಒಂದು ಸಾರಿ ಪ್ರಕಟ ಆದಂತ ಯಾವಾಗ ಅಂದರೆ, ರಹುಗಣ ಅನ್ನೋ ಒಬ್ಬ ರಾಜ ಆತ ಪಲ್ಲಕ್ಕಿ ಮೇಲೆ ಹೋಗ್ತಾ ಇರ್ತಾನೆ, ಜಡಭರತನ ಊರಿನ ಪಕ್ಕದಲ್ಲೇ ಹೋಗ್ತಾ ಇರ್ತಾನೆ. ಆ ಪಲ್ಲಕ್ಕಿ ಹೊತ್ತವರಲ್ಲಿ ಒಬ್ಬನಿಗೆ ತೊಂದರೆ ಆಯಿತು, ಬದಲಿ ವ್ಯವಸ್ಥೆ ಬೇಕಾಯಿತು. ಸರಿ, ಸುತ್ತಮುತ್ತ ಹುಡುಕಿ ಯಾರು ಇದಾರ ಅಂತ ಪಲ್ಲಕ್ಕಿಯವರವರು ಸುತ್ತ ಹಾಳೆ ಮಂಟಪದ ಮಲಗಿದ್ದಾನೆ ಅವನು, ಒಳ್ಳೆ ಜಬರ್ದಸ್ತಾಗಿದ್ದಂತೆ, ದಷ್ಟಪುಷ್ಟವಾಗಿದ್ದಂತೆ, ಯಾವ ಚಿಂತೆ ಇಲ್ಲ. ಇವನು ನಡ್ಕೊಂಡು ಬಂದರು, ನೀನು ಹೊರು ಅಂತ. ಸರಿ, ಅಲ್ಲಿ ಮಲಗಿದ್ರೇನು, ಇಲ್ಲಿ ಹೊತ್ತರೇನು, ಎಲ್ಲ ಒಂದೇ ಅವನಿಗೆ ಹೊತ್ತ. ಆದರೆ ಪಲ್ಲಕ್ಕಿ ಹೀಗೀಗೆ ಆಗಕ್ಕೆ ಶುರು ಆಯ್ತಂತೆ. ಯಾಕೆಂದರೆ ಅವನೊಬ್ಬನ ಹೆಜ್ಜೆಯೇ ಬೇರೆ ಅಂತ, ಉಳಿದವ್ರ ಹೆಜ್ಜೆಯೇ ಬೇರೆ ಅಂತ. ಅದು ಹಾಗೆ, ಅದು ಜಾನಿ ಹೆಜ್ಜೆಯೇ ಬೇರೆ, ಉಳಿದವ್ರ ಹೆಜ್ಜೆಯೇ ಬೇರೆ, ಆ ಗತಿಗೂ ಈ ಗತಿಗೂ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಪಲ್ಲಕ್ಕಿ ಹೀಗೆಲ್ಲ ಆಯ್ತಂತೆ. ರಹುಗುಣ ಸಿಟ್ಟು ಬಂತು ರಾಜನಿಗೆ, ರಾಜ ಹೇಳಿದಂತೆ, ನಿನ್ನ ದಂಡಿಸ್ತೇನೆ, ವಧಿಸ್ತೇನೆ ನೀನನ್ನು ಅಂತ. ಯಾರನ್ನು ವಧಿಸೋದು ನೀನು ಕೇಳಿದಂತೆ ಭರತ. ಶರೀರನ್ನು ವಧಿಸಿದರೆ ನನಗೆ ಅದಕ್ಕೂ ಯಾವ ಸಂಬಂಧವೂ ಇಲ್ಲ, ನನಗೇನೂ ಆಗೋದಿಲ್ಲ ಅದರಿಂದ, ಆತ್ಮವನ್ನು ನೀನೇನು ಮಾಡಲಾರ, ನನ್ನನ್ನು ಏನು ಮಾಡ್ತೀಯ ನೀನು. ಆ ಸ್ವರಕ್ಕೆ, ಆ ಕಣ್ಣಿನ ಪ್ರಖರತೆಗೆ, ತೇಜಸ್ಸಿಗೆ ಅದು ಬೀರಿದ ಪ್ರಭಾವಕ್ಕೆ ಸೋತು ಜಡಭರತ ರಹುಗಣ ರಾಜ ಪಲ್ಲಕ್ಕಿಯಿಂದ ಕೆಳಗೆ ಧುಮುಕಿ ಅವನು ಕಾಲಿಡಿತಾನೆ. ಅವನಿಗೆ ಉಪದೇಶ ಮಾಡಿದಂತೆ ಜಡಭರತ, ಜೀವನ ಅಂದರೆ ಏನು ಅಂತ. ಭಾಳ ಸುಂದರವಾಗಿರ್ತಕ್ಕಂಥ ಕಥೆ ಜಡಭರತನದು. ಒಂದ್ಸಾರಿ ಈ ಕಾಡಿನ ಡಕಾಯತರ ಒಂದು ತಂಡ, ಅವರು ಕಾಳಿ ಪೂಜೆ ಮಾಡ್ತಾ ಇರ್ತಾರೆ, ಬಲಿ ಕೊಡಬೇಕು, ನರ ಬಲಿ ಕೊಡಬೇಕು. ಸರಿ, ಯಾರೋ ಸಿಗ್ತಾರೆ ಅಂತ ಹುಡುಕ್ತಾ ಇರ್ತಾರೆ ಬಂದವರು. ಹುಡುಕಿದಾಗ ಇವನೊಬ್ಬ ಇದ್ದ ಜಡಭರತ, ಒಬ್ಬ ಏಕಾಂಗಿಯಾಗಿದ್ದವನು, ಇವನು ತಗೊಂಡು ಹೋಗ್ತಾನೆ. ಹೋದ್ನಂತೆ ಅವನ ಜೊತೆಗೆ, ಅವನು ಇವನಿಗೆಲ್ಲ ಸ್ನಾನ ಮಾಡಿಸಿ ಕೆಂಪು ಹೂವಿನ ಅಲಂಕಾರ ಮಾಡಿ ಕಾಳಿ ಮುಂದೆ ತಂದು, ಅವನಿಗೆ ಯಾವ ಸಂಬಂಧವೂ ಇಲ್ಲ, ಕಡಿತೀಯ ಕಡಿ ನಿನ್ನಂತ ಶಸ್ತ್ರವನ್ನು ಎತ್ತಿ ನೇನು ಪ್ರಹಾರ ಮಾಡಬೇಕು. ಆ ಭದ್ರಕಾಳಿ ವಿಗ್ರಹ 100 ಚೂರಾಯ್ತಂತೆ, ಅದರೊಳಗಿಂದ ಕಾಳಿಯ ಹೊರಹೊಮ್ಮೆ ಅವ್ರನ್ನೆಲ್ಲ ಸಂಹಾರ ಮಾಡ್ತಾಳೆ, ದಸ್ತುಗಳನ್ನೆಲ್ಲ ಡಕಾಯತರನ್ನೆಲ್ಲ ಸಂಹಾರ ಮಾಡ್ತಾಳೆ. ಇವನು ಇವನ ಪಾಡೆ ಹೋಗ್ತಾ ಇದ್ದಂತೆ, ಒಂದು ಧನ್ಯವಾದ ಹೇಳಲಿಲ್ಲ ಭದ್ರಕಾಳಿಗೆ ಅಂತ. ಸಂಬಂಧವೇ ಇಲ್ಲ ಅವನಿಗೆ ಅಂತ. ಒಂದು ಎಲ್ಲಕ್ಕಿಂತ ಮೇಲಿದೆ ಅವನ ಅವಸ್ಥೆ ಯಾವುದಂದ್ರೆ ಕಾಳಿಯನ್ನು ಅವನು ಹೀಗೆ ನೋಡಿದನು, ಅಂತ ಸ್ಥಿತಿ ಇಡಿದನು. ನಿನಗೆ ಬೇಕು ಅಂದ್ರೆ ಇಟ್ಟುಕ, ಏನಾದ್ರೂ ಕೆಲಸ ಇದ್ರೆ ಮಾಡ್ಕೊ ಶರೀರದಿಂದ, ನನಗೇನಾಗಬೇಕಾಗಿದೆ ಅಂತ. ಹಾಗಾಗಿ ಇಂಥವರು ಇರ್ತಾರೆ ಅಂತ ಎಲ್ಲಿಯೋ ಅಪರೂಪಕ್ಕೊಮ್ಮೆ. ಇದನ್ನ ಯಾಕೆ ಹೇಳಿದ್ರು ಅಂದ್ರೆ ಈ ಕಥೆಯನ್ನು ಅಂತ್ಯಕ್ಷಣಗಳ ಎರಡು ಉದಾಹರಣೆ ಇದೆ ಅಲ್ಲಿ. ಭರತ ಚಕ್ರವರ್ತಿಯ ಅಂತ್ಯಕ್ಷಣ ಮತ್ತು ಜಿಂಕೆಯ ಅಂತ್ಯಕ್ಷಣ, ಇದು ಅವರ ಭವಿಷ್ಯವನ್ನು ನಿರ್ಧಾರ ಮಾಡ್ತು. ಯಾಕೆಂದರೆ ನಾವೇನು ಚಿಂತಿಸ್ತೇವೆ ಅದಕ್ಕೆ ಸಂಬಂಧಪಟ್ಟ ನಾಡಿಯಲ್ಲಿ ನಾವು ಸಂಚಾರ ಮಾಡ್ತೇವೆ ಆ ಸಮಯದಲ್ಲಿ. ಯೋಗಶಾಸ್ತ್ರ ಹೇಳ್ತೇವೆ ಎಷ್ಟೋ ನಾಡಿಗಳಿದೆ ನಮ್ಮ ಶರೀರದಲ್ಲಿ. ನಮ್ಮ ಮನಸ್ಸಲ್ಲಿ ಏನೇನು ಬರ್ತಾ ಇರ್ತದೆ ಅದಕ್ಕೂ ಬೇರೆ ಬೇರೆ ನಾಡಿ ಇದೆ ಅಂತ. ಜಿಂಕೆ ಅಂದರೆ ಜಿಂಕೆಗೊಂದು ನಾಡಿ ಪ್ರತ್ಯೇಕ ಇದೆ ನಮ್ಮ ಶರೀರದಲ್ಲಿ. ಕೊನೆಯ ಕ್ಷಣದಲ್ಲಿ ಜಿಂಕೆ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ನಮ್ಮ ಜೀವ ಆ ನಾಡಿಯಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ಅಲ್ಲೇ ಜೀವನ ಮುಗಿಯಿತು ಅಂದರೆ ಅದೇ ನಾಡಿಯಿಂದ ಜೀವ ಹೊರಗಡೆ ಹೋಗ್ತದೆ. ಯಾವ ನಾಡಿಯಿಂದ ಜೀವ ಹೊರಹೊಮ್ಮಿತೋ ಅದೇ ಜನ್ಮ ಬರ್ತಕ್ಕಂಥದ್ದು ಮುಂದಕ್ಕೆ. ಹಾಗಾಗಿ ತುಂಬ ಜಾಗ್ರತೆ ಬೇಕು. ಶತಂಚೈಕಾಚ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸೃತ ಏಕಾಂ. ಎಷ್ಟೋ ನಾಡಿಗಳೇ ಶರೀರದಲ್ಲಿ, ಆದರೆ ಎಲ್ಲ ನಾಡಿಗಳ ಮಧ್ಯದಲ್ಲಿ ಒಂದು ಮಹಾನಾಡಿ ಇದೆ ಅಂತ ಹೇಳ್ತಾರೆ. ನಮ್ಮ ಬ್ರಹ್ಮರಂಧ್ರದಿಂದ ನಾಡಿ ಒಂದು ನಾಡಿ ಆರಂಭ ಆಗ್ತದಂತೆ, ಒಂದು ಮಹಾನಾಡಿ ಸುಷುಮ್ನ ಅಂತ ಹೆಸರು ಅದಕ್ಕೆ. ಅದು ಭ್ರೂಮಧ್ಯಕ್ಕೆ ಬರುವಾಗ ಮೂರು ಕವಲು ಗಂಗಾ ಯಮುನಾ ಸರಸ್ವತಿ ಆಗ್ತದೆ. ಸತ್ವರಜಸ್ತಮ ಗುಣಗಳು ಇಡ ಪಿಂಗಲ ಸುಷುಮ್ನ. ಮತ್ತು ಮುಂದಕ್ಕೆ ಬಂದಾಗ ನೂರು ಆಗ್ತದೆ, ಸಾವಿರ ಆಗ್ತದೆ, ಲಕ್ಷ ಆಗ್ತದೆ, ಎಷ್ಟೋ ನಾಡಿಗಳು. ಆ ಮಧ್ಯನಾಡಿಯಲ್ಲಿ ನಾವು ಶರೀರ ತ್ಯಾಗ ಮಾಡಿದರೆ ಅಂಥವನು ಪುನಃ ನಸ ಪುನರಾವರ್ತತೆ ಆತ ಮತ್ತೆ ಬರೋದಿಲ್ಲ ಭೂಮಿಗೆ. ಆತ ಅಮೃತನಾಗ್ತಾನೆ, ಆತ ಸಾಕ್ಷಾತ್ ಪರಮಾತ್ಮನೇ ಆಗ್ತಾನೆ. ಅಂದರೆ ಇಡೀ ವಿಶ್ವವೇ ಅವನಾಗ್ತಾನೆ, ವಿಶ್ವಾತ್ಮಕನಾಗ್ತಾನೆ, ಸರ್ವಾತ್ಮಕನಾಗ್ತಾನೆ, ಅವನೇ ದೇವರಾಗ್ತಾನೆ. ಹಾಗಾಗಿ ಅಂತ್ಯಕ್ಷಣ ಹಾಗೆ ಬೇಕು, ಹಾಗಿರಬೇಕು ಅಂತಂದರೆ ಹಾಗೆ ಜೀವನವನ್ನು ಮಾಡಬೇಕು. ನೀವು ಯಾವುದನ್ನು ಭಾಳ ಹೆಚ್ಚು ಸ್ಮರಣೆ ಮಾಡಿದ್ರೋ ಕೊನೆಯ ಕ್ಷಣದಲ್ಲಿ ಅದೇ ನೆನಪು ಬರೋದು. ಜೀವನ ಇಡೀ ದುಡ್ಡು ಅಂತ ಯೋಚನೆ ಮಾಡ್ತಾ ಜೀವನ ಮಾಡಿದರೆ ಕೊನೆಯ ಕ್ಷಣದಲ್ಲಿ ದುಡ್ಡೇ ನೆನಪಾಗ್ತದೆ, ಮತ್ತೆ ಯಾವುದೂ ನೆನಪಾಗೋದಿಲ್ಲ. ಆಮೇಲೆ ಆ ಗಂಟನ್ನು ಕಾಯುವ ಸರ್ಪ ಹುಟ್ಟಬೇಕಾಗ್ತದೆ. ನಾವು ಆ ಗಂಟಿನ ಸುತ್ತ ಸುಳಿಯುವ ಭೂತವಾಗಿರುತ್ತೆ ನಾವು ಅದರ ನಂತರ. ಏನು ಇಂಥ ಜನ್ಮ ಬೇಕಾ? ಅದೇ ಒಂದು ಯಾವುದೋ ಈಗ ಒಂದು ರಾಮನನ್ನು ಸ್ಮರಣೆ ಮಾಡ್ತಾರೆ, ರಾಮನೇ ಆಗ್ತಾನು. ಸೃಷ್ಟಿ ನಿಯಮ ಹಾಗೆ, ಯಾವ ನೆನಪು ಬಂತು ಅದಾಗಬೇಕು ಅಂತ ಕೊನೆಯಲ್ಲವನು. ಅಂತಹ ನೆನಪನ್ನು ಮಾಡಿದರೆ ಹಾಗೆ ಆಗ್ತೇನೆ. ಆದರೆ ಇದ್ದಕ್ಕೆದಕ್ಕೆ ಹಾಗೆ ಬರೋದಿಲ್ಲ ಕೊನೆಯ ಕ್ಷಣದಲ್ಲಿ. ಬಲ್ಲವರು ಹೇಳ್ತಾರೆ ಏನಂದರೆ, ಆ ಸಮಯದಲ್ಲಿ ನಾನು ನನಗೆ ಬೇಕಾದ ಸ್ಮರಣೆ ಮಾಡ್ತೇನೆ ಅನ್ನೋದು ಅಸಂಭವ ಅಂತ. ಯಾಕೆಂದರೆ ಎಲ್ಲ ಧಾತುಗಳಲ್ಲಿ ಪ್ರಕೋಪ ಆಗಿರ್ತದೆ ಆ ಸಮಯದಲ್ಲಿ. ಸಪ್ತಧಾತುಗಳ ಪ್ರಕೋಪ, ಮನಸ್ಸು ಅಸ್ತವ್ಯಸ್ತ, ಇಂದ್ರಿಯಗಳಲ್ಲಿ ಪ್ರಕ್ಷುಬ್ಧ. ಅಂಥ ಸ್ಥಿತಿಯಲ್ಲಿ ನಮಗೆ ಬೇಕಾದ ನೆನಪು ನಾವು ಮಾಡಲಿಕ್ಕೆ ಆಗ್ತದ ಅಂತ. ಹಾಗಾಗಿ ವರಾಹ ಉಪನಿಷತ್ತು ಹೇಳ್ತದೆ, ಆವಾಗ ನೀ ನನ್ನ ನೆನಪು ಮಾಡು ಅಂತ. ನಾನು ನೆನಪು ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಸಮಯದಲ್ಲಿ. ಭಗವಂತನು ಹೇಳ್ತಾನೆ, ಅಹಂ ಸ್ಮರಾಮಿ ಮದ್ಭಕ್ತನ್. ಒಂದು ಕೆಲಸ ಮಾಡೋಣ, ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ನೀನು ಜೀವನ ಇಡೀ ನನ್ನ ಸ್ಮರಣೆ ಮಾಡು, ನಾನು ಕೊನೆಯ ಕ್ಷಣದಲ್ಲಿ ನಿನ್ನ ಸ್ಮರಣೆ ಮಾಡ್ತೇನೆ, ನಾನೇ ನಿನ್ನ ಸ್ಮರಣೆ ಮಾಡ್ತೇನೆ. ಹಾಗೆ ಬರಬೇಕಾದದ್ದು ಅಜಮೇಡನ ಈ ಜನ್ಮ ಆಗಿರ್ಬೋದು, ಆದರೆ ಪುರಾಣಗಳು ಹೇಳ್ತವೆ ಅವನ ಪೂರ್ವ ಜನ್ಮಗಳೆಲ್ಲ ಸಾಧನಾಮಯ ಅಂತ. ಯಾವುದೋ ಕರ್ಮ ಶೇಷ ಬಾಕಿ ಇತ್ತು, ಹಾಗೆ ಹುಟ್ಟಿದ್ದ ಅವನು, ಅದು ಮುಗಿದಿತ್ತು. ಹಾಗಾಗಿ ಮತ್ತೆ ಆ ಸ್ಮರಣೆ ಬಂತು ಅವನಿಗೆ. ನಾರಾಯಣ ಅಂತ ಮಗನ ಕರೆಯುವಾಗ ಬಂದಿದ್ದು ಆ ಸ್ಮರಣೆ ಅವನಿಗೆ ಅಂತ. ಅದು ಯಾವುದು ಅಂದರೆ ಬೇರೆ ಯಾವುದೂ ಇಲ್ಲ, ಅಹಂ ಸ್ಮರಾಮಿ ಅಂತ. ದೇವರೇ ನಮ್ಮ ನೆನಪು ಮಾಡ್ಕೊಳ್ಳೋದು. ಹಾಗಾಗಿ ಹಾಗಿದ್ದರೆ ಅಂತ್ಯಕ್ಷಣ ಅಮೃತ ಕ್ಷಣ ಆಗ್ತದೆ, ಮೃತ್ಯು ಮುಕ್ತಿ ಆಗ್ತದೆ. ಮೃತ್ಯು ಮೋಕ್ಷವಾಗಬೇಕು, ಅಂತ್ಯಕ್ಷಣ ಅಮೃತ ಕ್ಷಣ ಆಗಬೇಕು. ಆ ಪದ್ಯ ತುಂಬ ಚೆನ್ನಾಗಿದೆ, ಶರ್ಮರು ಹೇಳಿದ ಪದ್ಯ. ಅದಕ್ಕಿಂತ ಮೊದಲೊಂದು ಪದ್ಯ ಇದೆ ಕಗ್ಗದಲ್ಲಿ, ಕಡೆಗಾಲವನು ತಾನೇ ಮುನ್ನರಿತು ಕಾಡಾನೆ, ಅಡವಿಯೊಳ ಅದೊಂದು ದೂರದ ಗವಿಯ ನೈದಿ, ಬಿಡುವುದಾಜಡೆ ಮೌನದಿಂದಸುವನೆನ್ನುವರು, ಕಡೆಯ ಸಾರಂತೂ ನೀ ಮಂಕುತಿಮ್ಮ. ಕಾಡಾನೆಗೆ ಮೊದಲೇ ಗೊತ್ತಾಗ್ತದಂತೆ ಕೊನೆಕ್ಷಣ, ಕಡೆಗಾಲವನ್ನು ಮುನ್ನ ತಾನರಿತು ಕಾಡಾನೆ. ಮಂದೆಯಿಂದ ಬೇರೆ ಆಗ್ತದಂಥದ್ದು. ಅಡವಿಗಳು ಅದೊಂದು ದೂರದ ಗವಿಯನೇ ಇದೆ ಅಂತೇಳಿ ಪ್ರತ್ಯೇಕವಾದ ಒಂದು ಸ್ಥಳಕ್ಕೆ ಅದು ಹೊರಟು ಹೋಗ್ತದಂತೆ ಏಕಾಂತಕ್ಕೆ. ಯಾಕೆಂದ್ರೆ ಸುತ್ತ ಎಲ್ಲ ಆಡ್ತಾ ಮಾಡ್ತಾ ಇದ್ರೆ ಅದೇ ನೆನಪು ಬರ್ತದೆ ಕೊನೆಯಲ್ಲಿ. ಬಿಡುವುದಾ ಎಡೆ ಮೌನದಿಂದ ಹಸುವನೆನ್ನುವರು, ಮೌನವಾಗಿ ಹಸುವನ್ನು ನಿಂತಿದೆ ಆ ಏಕಾಂತ ಸ್ಥಳಕ್ಕೆ ಹೋಗಿ. ಕಡೆಯ ಸಾರಂತು ನೀ ಮಂಕುತಿಮ್ಮ, ಹಾಗೆ ಬರಬೇಕು ಮೃತ್ಯು ಕೊನೆ ಕ್ಷಣ ಹಾಗೆ ಬರಬೇಕು. ಸದ್ದು ಮಾಡದ ನೀನು ಜಗಕ್ಕೆ ಬಂದವನಲ್ಲ, ಭೂಮಿಗೆ ಬಂದು ಮೊದಲು ಮಾಡಿದ್ದೆ ಶಬ್ದ ಅಂತ, ಶಬ್ದ ಮಾಡ್ತಾನೆ ಬಂದಿದ್ದು ಭೂಮಿಗೆ. ಹಾರ್ನ್ ಮಾಡ್ತಾ ವಾಹನಗಳು ಬರೋ ಹಾಗೆ ನಮ್ದು ಶುರುವೇ ನಮ್ಗೆ ಅದೇ ರೀತಿಲೇ ಶುರು ಅಂತ, ಪ್ಯಾಂಟ್ಲೇ ಶುರು ಅಂತ, ಅಡುವಿಂದಲೇ ಆರಂಭ ಜೀವನ ಅಂತ. ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಇಡೀ ಬದುಕು ಮಾಡಿದ್ದೇನು ಎರಡೇ ಒದ್ದಾಟ ಗುದ್ದಾಟ. ಗದ್ದಲವು ಬಿಡಲು ಕಡೆ ದಿನವಾನು ಮಾದೀತೆ, ಒಂದು ದಿನ ಆದರೂ ಗದ್ದಲ ಬಿಡ್ತೀಯ ಅಂತ. ಕೊನೆ ಒಂದು ದಿನ ಆದರೂ ಒಂದು ಕ್ಷಣ ಆದರೂ ಗದ್ದಲ ಬಿಡ್ಲಿಕ್ಕಾಗ್ತದೆ ನಿನಗೆ. ನಿದ್ದೆ ಬಲು ಸಾವ ಪಡೆ, ಸಾವು ನಿದ್ದೆ ಆಗಿರಬೇಕು. ನಿದ್ದೆಯನ್ನು ಬಯಸಿ ನಾವು ಮಾಡ್ತೇವೆ, ಕಣ್ಣು ಎಳಿತದೆ ಆ ಹೊತ್ತು ಬರ್ತಾ ಇದ್ದಾಗ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತದೆ. ಮಕ್ಕಳು ಅಳ್ತಾವೆ ನಿದ್ದೆ ಬರುವಾಗ, ನಿದ್ದೆ ಮಾಡಬೇಕು ಅಂತ ಅನ್ನಿಸುವಾಗ ಅವಕಾಶ ಆಗದೇ ಇದ್ರೆ ಅಳ್ತವೆ ಮಕ್ಕಳು. ಸುಖ ಕೊಡ್ತದೆ ನಿದ್ದೆ, ಅದೇನು ಕ್ಲೇಶ ಅಲ್ಲ ಕಷ್ಟ ಅಲ್ಲ, ಶಾಂತಿಯನ್ನು ಕೊಡ್ತದೆ ಅದು. ಹಾಗಿರಬೇಕು ಅಂತ ನಮ್ಮ ಬದುಕು. ವೇದಾಂತ ವಾಕ್ಯಗಳ ನಮಗಾನುವಾಕಗಳ ಕೇದಾರ ಗೌಡ ಮಣಿರಂಗ ಆರಭಿಗಳ ನಾದಂಗಳಲ್ಲಿ ಮನನ ಬೆರೆಸಿ ನೀನು ಉತ್ಕ್ರಮಿಸೆ ಸಾಧನವು ಮುಕ್ತಿಗದು. ವೇದವಾಗಲಿ ನಾದವಾಗಲಿ ವೇದಾಂತ ವಾಕ್ಯಗಳು ನಮಗಾನುವಾಕಗಳು ಅಂದರೆ ರುದ್ರ ಅಲ್ಲ ಅಂದರೆ ಕೇದಾರ ಗೌಡ ಮಣಿರಂಗ ಆರಭಿ ರಾಗಗಳು ಇವೆಲ್ಲ, ಅವುಗಳ ನಾದಂಗಳಲ್ಲಿ ಮನಮ ಬೆರೆಸಿ ನೀನು ಉತ್ಕ್ರಮಿಸಿ ಸಾಧನವು ಮುಕ್ತಿಗದು, ಅದು ಸಾಧನ ಮುಕ್ತಿಗೆ. ಹೀಗಿರ್ತದ ನಮ್ಮ ಬದುಕು, ತಯಾರಿ ಮಾಡಬೇಕು ಇವತ್ತಿನಲ್ಲೇ ಈ ಕ್ಷಣದಿಂದಲೇ ಮಾಡಬೇಕು ತಯಾರಿಯನ್ನು. ನಾವು ಕೆಲಸತೆ ಹೇಳೋದುಂಟು, ಈ ದಾನ ತ್ಯಾಗ ಯಾಕೆ ಬಂತು ನಮ್ಮ ಬದುಕಲ್ಲಿ ಅಂದರೆ ಅದಕ್ಕಾಗಿ ಬಂತು. ಒಂದೇ ಸಾರಿ ಬಿಡಬೇಕಾಗ್ತದೆ ಎಲ್ಲವುದನ್ನು ಕೊನೆಗೆ, ಒಂದೊಂದನೆ ಬಿಟ್ಟು ಅಭ್ಯಾಸ ಮಾಡೋದು. ಪ್ರಿಯವಾದ್ದನ್ನು ದಾನ ಮಾಡು, ನಿನಗಿಷ್ಟವಾದ್ದನ್ನು ಆಪ್ತವಾದ್ದನ್ನು ದಾನ ಮಾಡು, ಬಿಡುವ ಅಭ್ಯಾಸ ಆಗ್ತದೆ ನಿನಗೆ. ಆಗ ಕೊನೆ ಕ್ಷಣ ಬಂದಾಗ ಏನು ಸಂಕಟ ಆಗೋದಿಲ್ಲ, ಬಿಟ್ಟು ಅಭ್ಯಾಸ ಇರ್ತದೆ. ಹಿಡ್ಕೊಂಡಿದ್ರೆ ಎಲ್ಲವುದನ್ನು ಕೊನೆ ಕ್ಷಣದಲ್ಲಿ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ದಾನ ತ್ಯಾಗಗಳು ಅದರ ಒಂದು ಸಿದ್ಧತೆಗಳು ಅಂತ, ತಯಾರಿ ಇದ್ದ ಹಾಗೆ ಅಂತ. ಈ ವೇದಿಕೆ ಅಂತ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ವಿ ಅಂದೆ. ಈ ಒಂದು ಏನಾದರೂ ಅಂಟಿದರೆ ಶರೀರಕ್ಕೆ ಅದನ್ನು ಕೀಳುವಾಗ ನೋವಾಗ್ತದೆ ಅಂತ, ಈ ಬ್ಯಾಂಡೇಡ್ ಇರ್ತದಲ್ಲ ಅದು ಅಂಟಿದರೆ ಕೀಳುವಾಗ ನೋವಾಗ್ತದೆ, ಅಂಟದೇ ಇದ್ದರೆ ಸುಲಭವಾಗಿ ತೆಗಿಬೋದು, ಏನೂ ಕಷ್ಟ ಇಲ್ಲ ಅಂತ. ಹಾಗೆ ನಾವು ಎಷ್ಟು ಅಂಟಿಕೊಳ್ತೇವೆ ಅಷ್ಟು ಕೊನೆಯಲ್ಲಿ ಕಷ್ಟ ಆಗ್ತದೆ ನಮಗೆ, ಎಷ್ಟು ನಿರ್ಲಿಪ್ತರಾಗಿರ್ತೇವೆ ಅಷ್ಟು ಸುಖ ಆಗ್ತದೆ ಅಂತ. ನಿರ್ಲಿಪ್ತರಾಗಿರೋದ್ರಿಂದ ಎಲ್ಲದನ್ನು ಬಿಡೋದು ಅಂತ ಅರ್ಥ ಅಲ್ಲ, ನೀವು ಯಾವುದನ್ನು ಬಿಡಬೇಕಾಗಿಲ್ಲ, ಎಲ್ಲವನ್ನೂ ಇಟ್ಕೊಳ್ಳಿ. ನಿಮ್ಮ ಬದುಕಲ್ಲಿ ಏನೇನಿದೆ ಎಲ್ಲವೂ ನಿಮ್ಮೊಟ್ಟಿಗಿರಲಿ, ನೀವು ಅನುಭವಿಸಿ ಅದನ್ನು ಆನಂದಿಸಿ ಆಸ್ವಾದಿಸಿ, ಏನಡ್ಡಿ ಇಲ್ಲ. ಆದರೆ ಅಂಟಬೇಡಿ. ಆಸಕ್ತ ಸುಖಮನ್ನುಭವ, ದಿಲೀಪನ ಬಗ್ಗೆ ಕಾಳಿದಾಸ ಹೇಳೋ ಮಾತು, ಸುಖಾನುಭವ ಮಾಡ್ತಾನೆ ದಿಲೀಪ ಮಹಾರಾಜ. ಹೇಳಿ ಕೇಳಿ ರಾಜ, ಅವನು ರಾಜಭೋಗಗಳನ್ನು ಅನುಭವಿಸ್ತಾನೆ ಚೆನ್ನಾಗಿ, ಆದರೆ ಅಂಟಿಕೊಳ್ಳಲೇ ಇಲ್ಲ. ಆಸಕ್ತ ಸಂಘ ಇಲ್ಲ, ಅಂಟಿಲ್ಲ. ಪ್ರೀತಿಗೂ ಮೋಹಕ್ಕೂ ಅಷ್ಟೇ ವ್ಯತ್ಯಾಸ. ಎಲ್ಲವನ್ನೂ ಪ್ರೀತಿಸ್ಬೋದು, ಆದರೆ ಅಂಟಿಕೊಂಡ್ರೆ ಅದು ಮೋಹ ಆಯಿತು, ಅಂದು ಮೋಹ ತಪ್ಪು ಮಾಡಿಸ್ತದೆ ಯಾವಾಗಲೂ. ಸೀತೆಯಲ್ಲಿ ರಾಮನಿಗಿದ್ದಿದ್ದು ಪ್ರೀತಿ, ರಾವಣನಿಗಿದ್ದಿದ್ದು ಮೋಹ. ಹಾಗಾಗಿ ಮಾಡಬಾರ್ದೆಲ್ಲ ಮಾಡಲಿಕ್ಕೆ ಬಂದಾಗ್ತಾನ ಅವನು. ಆ ಹಿನ್ನೆಲೆಯಲ್ಲಿ ಮೋಹದ ಗುರುತೇನು ಅಂದರೆ ಮೋಹ ಅವಿವೇಕವನ್ನು ಉಂಟು ಮಾಡ್ತದೆ. ಮೋಹ ಅಂದರೆ ಅವಿವೇಕ, ಅವಿವೇಕ ಅಂದರೆ ವಿವೇಕ ಇಲ್ಲದೇ ಇರೋದು, ವಿವೇಕ ಅಂದರೆ ಒಳ್ಳೆಯದು ಕೆಟ್ಟದ್ದು ಯಾವುದೋ ಅನ್ನೋ ವಿಶ್ಲೇಷಣೆ ವಿವೇಚನೆ ಇದು ಸರಿ ಇದು ತಪ್ಪು ಅನ್ನೋ ವಿಶ್ಲೇಷಣೆಗೆ ವಿವೇಕ ಅಂತ ಹೆಸರು. ಅದು ಹೋಗ್ತದೆ, ಅದೇ ಲಕ್ಷಣ. ಅದು ನಮಗೆ ಉಂಟಾಗಿದ್ದು ಮೋಹವ ಪ್ರೀತಿ ಅನ್ನೋದಕ್ಕೆ ಲಕ್ಷಣ ಅದುವೇ ಅಂತ. ತಪ್ಪು ಸರಿ ಅಂತ ಅನ್ಸಲಿಕ್ಕೆ ಶುರುವಾಗ್ತದೆ, ಸರಿ ತಪ್ಪು ಅಂತ ಅನ್ಸಲಿಕ್ಕೆ ಶುರುವಾಗ್ತದೆ. ದಶರಥ ಕೈಕೇಯಿಯರು ಕೇಳಿದ್ದಂತೆ, ಅವಳು ಸಿಟ್ಟು ಮಾಡ್ಕೊಂಡು ಕೂತಿದ್ದಲ್ಲ ಕೋಪಗೃಹದಲ್ಲಿದ್ದಲ್ಲ ಅವಳು, ಆ ಕೇಳಿದಂತೆ, ಅವಧ್ಯೋ ವಧ್ಯತಾಂ ಕೋವ ವಧ್ಯ ಕೋವ ವಿಮುಚ್ಯತಾಂ, ನೀ ಏನಾಗಬೇಕು ಹೇಳು ಅಂತ. ಯಾರು ಅವಧ್ಯನೋ, ವಧೆಗೆ ಯೋಗ್ಯನಲ್ಲ ಒಳ್ಳೆಯವನು ಅಂಥವನ್ನ ಯಾರನ್ನು ವಧಿಸಬೇಕು ಹೇಳು. ಯಾರು ವಧ್ಯ ಮರಣದಂಡನೆ ಯೋಗ್ಯ ಅರ್ಹ ಅವನು ಬಿಟ್ಟುಬಿಡ್ಬೇಕು ಹೇಳು. ನೀ ಹೇಳಿದ್ರೆ ಮಾಡ್ತೇನೆ, ಇದು ಮೋಹ. ಒಬ್ಬ ಚಕ್ರವರ್ತಿ ದರ್ಬಾರ್, ದರ್ಬಾರ್ ಅಂದ್ರೆ ಏನು, ಧರ್ಮಭಾರ. ಧರ್ಮಭಾರವನ್ನು ಹೊತ್ತವನು ಹೆಂಡತಿ ಮೇಲಿನ ವ್ಯಾಮೋಹಕ್ಕೊಳಗಾಗಿ ಸಾಯಬಾರದವನು ಸಾಯಿಸಿದ್ರೆ, ಸಾಯಬೇಕಾದವನು ಬದುಕಿಸಿದ್ರೆ ಅಲ್ಲೇ ಕಳ್ಕೊಂಡವನು ಅಂತ. ಆ ಸೂರ್ಯವಂಶದ ಮಹತ್ವ ಅಲ್ಲಿ ನಷ್ಟ ಆಯಿತು. ಹಾಗಾಗಿ ಮುಂದೆ ಬಂದಿದ್ದು ಗೋಳವನು ದಶರಥನಿಗೆ, ಅವಧ್ಯೋ ವಧ್ಯತಾಂ ಕೋಪ ವಧ್ಯ ಕೋಪ ವಿಮುಚ್ಯತಾಂ, ಯಾವ ಶ್ರೀಮಂತನನ್ನು ನಿನಗಾಗಿ ಬಡವನನ್ನಾಗಿ ಮಾಡಬೇಕು ಹೇಳು, ಯಾವ ಬಡವನನ್ನು ನಿನಗಾಗಿ ಶ್ರೀಮಂತನನ್ನಾಗಿ ಮಾಡಬೇಕು ಹೇಳು, ಹೀಗೆ ಕೇಳ್ತಾನ ಕೈಕೇಯಿಯಲ್ಲಿ. ಮುಂದೆ ಅಂಥದ್ದೇ ಆಯಿತು, ಅವನಿಗೆ ಬಂತದ್ದು ದಶರಥನಿಗೆ, ಅವಧ್ಯೋ ವಧ್ಯತಾಂ ಕೋಪ, ಅವನಿಗೆ ಬಂತು ಘೋರ ಮೃತ್ಯು. ಇದು ಮೋಹ ಅಂತ. ಹಾಗಾಗಿ ಪ್ರಪಂಚವನ್ನು ಪ್ರೀತಿಸೋಣ, ಆದರೆ ಮೋಹಿಸೋದು ಬೇಡ. ಮೋಹ ಆದ ತಕ್ಷಣ ಸೀಮಿತ ಆಗ್ತದೆ. ಮೂರೇ, ನಾನು ನನ್ನ ಹೆಂಡತಿ ಮಕ್ಕಳು ಮುಗೀತು ಅಂತ, ಪಕ್ಕದ ಮನೆಯವರು ಉಪವಾಸ ಇರಬೇಕು ಅಂತ, ಅದು ಮೋಹ. ಅದು ಪ್ರೀತಿ ಅಂತ ಆಗಲ್ಲ, ಅವರು ಚೆನ್ನಾಗಿರಲಿ ಅಂತ, ಎಲ್ಲರೂ ಚೆನ್ನಾಗಿರಲಿ. ಪ್ರೀತಿ ಅಂತ ಬರುವಾಗ ನೀವು ಎಷ್ಟು ಜನರಿಗೆ ಬೇಕಾದ್ರೂ ಕೊಡ್ಬೋದು, ಅದನ್ನು ಸಕಲ ಜೀವರಾಶಿಗಳಿಗೂ ಹಂಚ್ಬೋದು, ಮೋಹವನ್ನು ಆಗಲ್ಲ. ಅದಷ್ಟೇ ಅದು, ಅದು ರಾಚಿ ಈಚೆ ಹೋಗೋದಿಲ್ಲ ಅದು. ಹಾಗಾಗಿ ಅಂಥ ಬದುಕನ್ನು ನಾವು ಬದುಕಬೇಕು. ಈಗಿನಿಂದಲೇ ನಮ್ಮ ಅಂತಃಕರಣ ಅಂತರಂಗವನ್ನು ಆ ಅಮೃತದಲ್ಲಿ, ಅಮೃತನಲ್ಲಿ, ಅಮೃತತ್ವದಲ್ಲಿ ಇರಿಸಿದರೆ ನಮ್ಮ ಬದುಕಿಗೆ ಯಾವ ಆತಂಕವೂ ಇಲ್ಲ. ಅಂಥವನಿಗೆ ಕೊನೆಯ ಕ್ಷಣದಲ್ಲಿ ಅವನು ಕರ್ಕೊಂಡು ಹೋಗಿ ಮೃತ್ಯು ಬರೋದಿಲ್ಲ, ಮೃತ್ಯುವಿನ ಜಯ ಬರ್ತಾನೆ. ಸ್ವಯಂ ಪರಶಿವನೇ ಬಂದು ನಿಂತ್ಕೊಂಡು ಹೋಗ್ತಾನೆ, ನಾನು ಬಾ ಹೋಗೋಣ ಮನೆಗೆ ಹೋಗೋಣ ಬಾ, ಅಲ್ಲಿ ವೇದನೆ ಇಲ್ಲ, ಅಲ್ಲಿ ಸುಖ ಇದೆ. ಹಾಗಾಗಿ ಅಂಥವ್ರ ಮುಖದಲ್ಲಿ ಕೊನೆಯ ಕ್ಷಣದಲ್ಲಿ ಶಾಂತಿ ಇರ್ತದೆ, ತೃಪ್ತಿ ಇರ್ತದೆ. ರಮಣ ಮಹರ್ಷಿಗಳ ಅಂತಿಮ ಅವಸ್ಥೆಯ ಫೋಟೋ ಇದೆ ನೋಡಿ, ಕಣ್ಣು ಹಿಂದಿರುಗಿದೆ ಅಲ್ಲಿ. ಆ ದೃಷ್ಟಿ ನೋಡಿದ್ರೆ ಗೊತ್ತಾಗ್ತದೆ ಊರ್ಧ್ವ ದೃಷ್ಟಿಯಾಗಿದೆ ಅದು, ಅದು ಸಾವಲ್ಲ ಅದು. ಆ ಶರೀರ ಕೂಡ ಅದು ಅಶುಚಿಯಲ್ಲ, ಅದು ಅದು ಪರಮಶುಚಿ. ಅದು ಅದನ್ನಿಟ್ಟು ಪೂಜಿಸಬೇಕು ನಾವು. ಅಂಥ ಶರೀರವನ್ನು ವೃಂದಾವನದಲ್ಲಿಟ್ಟು ನಿರಂತರ ಅರ್ಚಿಸಬೇಕು. ವೃಂದಾವನ ವೃಂದ, ಭಕ್ತ ವೃಂದ, ಜೀವಗಳ ವೃಂದ, ಅದನ್ನು ಅವನ ಮಾಡ್ತದೆ, ಕಾಪಾಡ್ತದೆ ಅದು ಸತ್ತ ಮೇಲೆ ಕೂಡ. ಹಾಗಾಗಿ ಆ ದಿಸೆಯಲ್ಲಿ ನಮ್ಮ ಮನಸ್ಸನ್ನು, ನಮ್ಮ ಬದುಕನ್ನು ಇರಿಸಿಕೊಳ್ಳೋಣ. ಮೃತ್ಯು ಅಂತ ಕಷ್ಟಪಡೋದು ಬೇಡ, ಗಂಭೀರವಾಗಿ ಸಿದ್ಧತೆ ಮಾಡೋಣ. ನೀವು ಹೇಗೆ ಬಂದಿದ್ದೀರೋ ಹಾಗೆ ಹೊರಡ್ತೀರಿ, ಪುನಃ ಕಾರ್ಯ ನಿಮಿತ್ತ ಬಂದಿರ್ತೀರಿ ಇಲ್ಲಿಗೆ, ಕಾರ್ಯ ಮುಗಿದ ನಿಮ್ಮ ಮನೆಗೆ ಹೊರಡ್ತೀರಿ. ಇಷ್ಟೇ ಸಹಜವಾಗಿರ್ತಕ್ಕಂಥದ್ದು. ಬಟ್ಟೆ ಮರುದಿನ ಬೆಳಗಾದರೆ ನಿನ್ನೆ ಮುಟ್ಟ ಬಟ್ಟೆಯನ್ನು ತೆಗೆದಾಕ್ತೇವೆ, ಬೇರೆ ಬಟ್ಟೆಯನ್ನು ಉಟ್ಕೊಡ್ತೇವೆ. ಆ ಬಟ್ಟೆ ಹಳತಾದರೆ ಹರಿದು ಹೋದರೆ ಮತ್ತು ಅದನ್ನ ಹಾಕ್ಕೊಂಡಿರ್ಬೇಕಾ? ಹಾಗೆ ಈ ಶರೀರ ಜೀವಕ್ಕೆ ಯೋಗ್ಯವಲ್ಲದೆ ಹೋದರೆ, ಒಳಗಿರ್ತಕ್ಕಂಥ ಆತ್ಮಕ್ಕೆ ಅರ್ಹವಲ್ಲದೆ ಇದ್ದರೆ, ಹಳತಾಗಿರ್ಬೋದು, ಮುಪ್ಪು ಮುಪ್ಪು ಬಂದು ಸಾಯುವಾಗ, ಬೇರೆ ಕಾರಣಕ್ಕೆ ಸಾಯುವಾಗ ಎಲ್ಲ ಹೊರದು ಹೋಗಿರ್ತದೆ, ಹಾಳಾಗಿರ್ತದೆ, ಅದನ್ನು ಬಿಟ್ಟು ಬೇರೆ ಶರೀರವನ್ನು ಆತ್ಮಹತ್ಯೆ ಕೊಡ್ತದೆ ಅಂಥದ್ದು. ಆದರೆ ಅದರಲ್ಲಿ ಏನು ಅಂದರೆ, ನಮ್ಮ ಸಾಧನೆ ಇದ್ದರೆ, ಬದುಕು ಅನ್ನೋದು ನಮ್ಮದು ಅತ್ಯಂತ ಪವಿತ್ರವಾಗಿದ್ದರೆ, ಪ್ರಶಸ್ತವಾಗಿದ್ದರೆ, ಸಾರ್ಥಕವಾಗಿದ್ದರೆ, ಅದು ಮಹಾನವಮಿ ಆಗ್ತದೆ. ಅದು ಮರಣವೆಂಬುದು ಮೋಕ್ಷವಾಗಿ ಪರ್ಯವಸಾನ ಆಗ್ತದೆ. ಹಾಗಾಗಿ ನಮಗೆಲ್ಲರಿಗೂ ನಮ್ಮನ್ನು ನಮ್ಮೆಲ್ಲರ ಬದುಕಲ್ಲೇ ಇದ್ದೇ ಇರತಕ್ಕಂಥ ಒಂದು ವಿಷಯ, ಒಂದು ಸಂಗತಿ ಇದು. ಆದರೆ ಅದು ಚೆನ್ನಾಗಿರುವ ಹಾಗೆ, ಚೆನ್ನಾಗಿ ಬದುಕೋದು ಏನು ಕಷ್ಟ ಇಲ್ಲ, ಚೆನ್ನಾಗಿ ಸಾಯೋದು ಭಾಳ ಕಷ್ಟ. ನಿಮ್ಮ ಬದುಕು ಹೇಗಿರಬೇಕು ಅಂತ ನೀವು ತೀರ್ಮಾನ ಮಾಡ್ಬೋದು, ಆಗ್ತದೆ ಅಂತಲ್ಲ ಹಾಗೆ ಅನ್ನಿಸ್ತದೆ ಅದು. ಆದರೆ ಸಾವು ಹೇಗಿರಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ತುಂಬ ದೊಡ್ಡ ತಪಸ್ಸು ಬೇಕು ಅದಕ್ಕೆ. ಹಾಗಾಗಿ ಅದು ಅತ್ಯಂತ ಚೆನ್ನಾಗಿರುವ ಹಾಗೆ, ಬದುಕಿಗಂತೂ ಚೆನ್ನಾಗಿರುವ ಹಾಗೆ ಆಗಲಿ ಅನ್ನೋ ಪ್ರಾರ್ಥನೆ ಇನ್ನು ಮಲ್ಲಿಕಾರ್ಜುನನಲ್ಲಿ, ಮೃತ್ಯುಂಜಯನಲ್ಲಿ ಮಾಡೋಣ. ಚಾತುರ್ಮಾಸದಲ್ಲಿ ಪ್ರತಿ ದಿವಸವೂ ಬೇರೆ ಬೇರೆ ವಿಷಯಗಳ ಸತ್ಸಂಗ ಚಿಂತನೆ ನಡೀತಾ ಇದೆ. ಇದು ಅಪರೂಪದ ವಿಷಯ. ಇದ್ರ ಬಗ್ಗೆ ಎಲ್ಲ ನಡೆಯುವುದಿಲ್ಲ ಮಾತುಕತೆ ಸಾಧಾರಣವಾಗಿ, ಯಾಕೆಂದರೆ ನಾವು ಯೋಚನೆ ಮಾಡೋಕ್ಕೂ ಭಯಪಡ್ತೇವೆ ಅದ್ರ ಬಗ್ಗೆ. ಬೇಡ ಅದು ಬಂದಾಗ ನೋಡ್ಕೊಳ್ಳುವ ಅಂತಾರೆ, ಸುದ್ದಿಯೇ ಬೇಡ, ಬಂದಾಗ ನೋಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅದನ್ನ, ಈಗಲೇ ನೋಡಬೇಕು ಅದನ್ನು ನೋಡೋದಾದರೆ. ಹಾಗಾಗಿ ಅಂಥ ಒಂದು ವಿಚಿತ್ರ ವಿಷಯದ ಬಗ್ಗೆ, ಆದರೆ ಸಹಜ ವಿಷಯದ ಬಗ್ಗೆ, ತುಂಬ ವಿಚಿತ್ರ ಆದರೆ ಅತ್ಯಂತ ಸಹಜ, ತುಂಬ ಸಹಜವಾಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಇವತ್ತು ಪರಾಮರ್ಶೆ ನಡೀತು. ಆ ಪರಾಮರ್ಶೆ ಸುಬೋಧವನ್ನು ಎದ್ದರಲ್ಲಿ ಉಂಟು ಮಾಡಿ ಅನ್ನೋದು ಆಶಂಸೆಯನ್ನು ಮಾಡ್ತೇವೆ. ಇವತ್ತು